शिवेभ्यः ॐ नमः सिद्धेभ्यः नमो अरिहन्तान् नमो सिद्धान् नमो आयिर्याण नमो उवज्झायान् नमो लोये सौवसाहूणम् एषो पञ्च नमो यारो सौव पावपनासनो मङ्गलानं च सव्येशिम् पढमं हवै मङ्गलम् पढमं हवै मङ्गलम् पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्या सागर मुनि महाराज की। दर्शन प्रतिमेयल्लि ಹನ್ನೆರಡು ಪ್ರಕಾರದ ವ್ರತಗಳನ್ನು ಶ್ರಾವಕರು ಪಾಲನೆ ಮಾಡಬೇಕು. ಪಂಚ ಅನುವ್ರತಗಳು, ಮೂರು ಗುಣವ್ರತಗಳು ಮತ್ತು ನಾಲ್ಕು ಶಿಕ್ಷಾ ವ್ರತಗಳು, ಇವು ಹನ್ನೆರಡು. ಇವುಗಳ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಿರತಿಚಾರವಾಗಿ ಹನ್ನೆರಡು ವ್ರತಗಳನ್ನು ಪಾಲನೆ ಮಾಡುವುದೇ ದರ್ಶನ ಪ್ರತಿಮೆ, ವೃತ ಪ್ರತಿಮೆ, ಎರಡನೆಯ ವೃತ ಪ್ರತಿಮೆ. ಈ ವೃತ ಪ್ರತಿಮೆ ದರ್ಶನ ಪ್ರತಿಮೆಯಿಂದ ಸಹಿತವಾಗಿರಬೇಕು. ದರ್ಶನ ಪ್ರತಿಮೆಯಿಂದ ರಹಿತ ವೃತ ಪ್ರತಿಮೆ ಇರುವುದೇ ಇಲ್ಲ, ಇರಬಾರದು. ಇದ್ದರೆ ಅದು ನಿಜವಾದ ಪ್ರತಿಮೆ ಅಲ್ಲವೇ ಅಲ್ಲ. ಏಕೆಂದರೆ ಸಮ್ಯಕ್ತ್ವರಹಿತ ವ್ರತಗಳು ಅವೆಲ್ಲ ದ್ರವ್ಯ ವ್ರತಗಳು, ಆಮೇಲೆ ಮಿಥ್ಯಾ ವ್ರತಗಳು ಅಂತ ಅನಿಸಿಕೊಳ್ಳಬಹುದು. ಅಂತರಂಗದ ಎಲ್ಲ ಪರಿಗ್ರಹಗಳಲ್ಲಿ ಮೊಟ್ಟ ಮೊದಲು ಬಿಡುವಂತಹ ಪರಿಗ್ರಹ ಮಿಥ್ಯಾತ್ವ ಪರಿಗ್ರಹ. ಸಮ್ಯಕ್ತ್ವವನ್ನು ಘಾತ ಮಾಡುವಂತಹ ಶಕ್ತಿ ಯಾವ ರೀತಿಯಾಗಿ ಮಿಥ್ಯಾತ್ವದಲ್ಲಿದೆಯೋ ಅದೇ ರೀತಿ ಅನಂತಾನುಬಂಧಿ ಕಷಾಯಕ್ಕೂ ಇದೆ. ಆದ್ದರಿಂದ ಸಂಯಮವನ್ನು, ವ್ರತಗಳನ್ನು, ಪ್ರತಿಮೆಗಳನ್ನು ಧಾರಣೆ ಮಾಡುವಕ್ಕಿಂತ ಮುಂಚಿತವಾಗಿ ಮೊಟ್ಟ ಮೊದಲು ಮಹಾ ಅಂತರಂಗ ಪರಿಗ್ರಹವನ್ನು, ಯಾವ ದೊಡ್ಡ ಅಂತರಂಗ ಪರಿಗ್ರಹಗಳಿವೆ ಅವುಗಳನ್ನು ತ್ಯಾಗ ಮಾಡಲಿಕ್ಕೆ ಉಪದೇಶವನ್ನು ನೀಡಿದ್ದಾರೆ. ಮಿಥ್ಯಾತು ಪರಿಗ್ರಹ ಮತ್ತು ಅನಂತಾನುಬಂಧಿ ಪರಿಗ್ರಹ ಇವು ಎಲ್ಲಕ್ಕಿಂತ ಮೊದಲು ಬಿಡುವಂತಹ ಪರಿಗ್ರಹಗಳು. ಕಷಾಯಗಳು ಕೂಡ ಪರಿಗ್ರಹ ಅಂತ ಅನ್ನಿಸಿಕೊಂಡಿವೆ. ಅಪ್ರತ್ಯಾಖ್ಯಾನಾವರಣೀಯ, ಪ್ರತ್ಯಾಖ್ಯಾನಾವರಣೀಯ, ಸಂಜೋಲನ, ಇದಕ್ಕೊಂದೇನು ಕಲ್ಲಿಡ್ರಿ, ಇದ್ರೆ ಆವಾಜ್ ಮಾಡೋದು. ಕಷಾಯಗಳು ಕೂಡ ಪರಿಗ್ರಹ, ಅಪ್ರತ್ಯಾಖ್ಯಾನಾವರಣೀಯ, ಪ್ರತ್ಯಾಖ್ಯಾನಾವರಣೀಯ, ಸಂಜುಲನ, ಅಕಷಾಯಗಳು ಇವೆಲ್ಲವೂ ಕೂಡ ಅಂತರಂಗ ಪರಿಗ್ರಹಗಳು. ಈ ಅಂತರಂಗ ಪರಿಗ್ರಹಗಳನ್ನು ಬಿಡುವುದರಿಂದ ಮನುಷ್ಯನ ಜೀವನದಲ್ಲಿ ಸಂಯಮ ಪ್ರಾಪ್ತವಾಗುತ್ತದೆ. ಯಾವುಗಳನ್ನು? ಅಪ್ರತ್ಯಾಖ್ಯಾನಾವರಣೀಯ, ಪ್ರತ್ಯಾಖ್ಯಾನಾವರಣೀಯ, ಸಂಜೋಲನ, ಇವುಗಳನ್ನೆಲ್ಲ ತ್ಯಾಗ ಮಾಡುವುದರಿಂದ ಮನುಷ್ಯನ ಬದುಕಿನಲ್ಲಿ ಸಂಯಮ ಪ್ರಾಪ್ತವಾಗುತ್ತದೆ. ಆದರೆ ಇವುಗಳನ್ನು ತ್ಯಾಗ ಮಾಡುವುದು ಸಾಧ್ಯತೆಯೇನು? ಅನಂತಾನುಬಂಧಿಯನ್ನು ತ್ಯಾಗ ಮಾಡದೆ ಅಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ತ್ಯಾಗ ಮಾಡೋದು ಸಾಧ್ಯತೆ ಇಲ್ಲ. ಪ್ರತ್ಯಾಖ್ಯಾನಾವರಣಿ ತ್ಯಾಗ ಮಾಡಬಹುದು, ಸಂಜ್ವರಣ ಕಷಾಯವನ್ನು ತ್ಯಾಗ ಮಾಡಬಹುದು ಇಲ್ಲ. ಮೊದಲು ಯಾವುದನ್ನು ಮಾಡಬೇಕು? ಅನಂತಾನುಬಂಧಿ, ಆಮೇಲೆ ಅದರ ಜೊತೆಯಲ್ಲಿ ಮಿಥ್ಯಾತ್ವ ಪ್ರಕೃತಿಯನ್ನು ಕೂಡ ಅಂತರಂಗ ಪರಿಗ್ರಹ ಇದೆ, ಅದನ್ನು ಕೂಡ ತ್ಯಾಗ ಮಾಡಬೇಕು. ಮಿಥ್ಯಾತ್ವ ಪರಿಗ್ರಹವನ್ನು ತ್ಯಾಗ ಮಾಡಿದ್ದಾಯಿತು, ಅನಂತಾನುಬಂಧಿ ಕರ್ಮವನ್ನು ತ್ಯಾಗ ಮಾಡಿದ್ದಾಯಿತು, ಇನ್ನು ಅಪ್ರತ್ಯಾಖ್ಯ ಅನಾವರಣಿ ಕಷಾಯವನ್ನು ತ್ಯಾಗ ಮಾಡಬಹುದು. ತಿಳಿತಲ್ಲ, ಲಕ್ಷ ಇದೆಯಲ್ಲ ಈ ಕಡೆ. ಮಿಥ್ಯಾತ್ವ ಅನಂತಾನುಬಂಧಿ ಕಷಾಯಗಳನ್ನು ತ್ಯಾಗ ಮಾಡದೆ ಹೊರತು ಅಪ್ರತ್ಯಾಖ್ಯಾನಾವರಣಾದಿ ಕಷಾಯಗಳನ್ನು ತ್ಯಾಗ ಮಾಡೋದು ಸಾಧ್ಯ ಇಲ್ಲ. ಅಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ತ್ಯಾಗ ಮಾಡಿತು ಅಂತಂದ್ರೆ ದೇಶ ಸ್ವಯಂ ಪ್ರಕಟ ಆಗ್ತದೆ, ಮತ್ತು ಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ತ್ಯಾಗ ಮಾಡಿತು ಅಂತಂದ್ರೆ ಸಕಲ ಸ್ವಯಂ ಪ್ರಕಟ ಆಗ್ತದೆ. ಅನಂತಾನುಬಂಧಿಯನ್ನ ತ್ಯಾಗ ಮಾಡೋದು ಬೇಡ, ಅಪ್ರತ್ಯಾಖ್ಯಾನಾವರಣಿಯ ಪ್ರತ್ಯಾಖ್ಯಾನಾವರಣಿ ತ್ಯಾಗ ಮಾಡಿ ಆರನೇ ಗುಣಸ್ಥಾನಕ್ಕೆ ಹೋಗಿಬಿಡೋದು. ಅದಕ್ಕಾಗಿ ಜೈನ ಧರ್ಮದಲ್ಲಿ ಮುಖ್ಯವಾದ ಉಪದೇಶ ಏನು ಅಂತಂದ್ರೆ, ಜೈನ ಧರ್ಮದ ತಿರುಳು, ಮಿಥ್ಯಾತ್ವವನ್ನು ಬಿಡದೆ ಅನಂತಾನುಬಂಧಿ ಕಷಾಯವನ್ನು ಜಯಿಸದೆ ನಾವು ಸಂಯಮ ಭಾವ ಸಂಯಮವನ್ನು ಧರಿಸಲಿಕ್ಕೆ ಸಾಧ್ಯವಿಲ್ಲ. ಭಾವ ಸಮ್ಯಕ್ತವನ್ನು ಸ್ವೀಕಾರ ಮಾಡದೆ ಭಾವ ಸಂಯಮವನ್ನು ಧರಿಸುವುದು ಸಾಧ್ಯವೇ ಇಲ್ಲ ಅನ್ನೋದು ಇದು ಜೈನ ಧರ್ಮದ ಮುಖ್ಯ ಉಪದೇಶ, ಒಳ ಉಪದೇಶ. ಇನ್ನು ಬಾಹ್ಯದಲ್ಲಿ ಇವುಗಳನ್ನು ತ್ಯಾಗ ಮಾಡುವುದರ ಜೊತೆಗೆ ನಾವು ಪಂಚಪಾಪಗಳನ್ನು ತ್ಯಾಗ ಮಾಡುವುದರಿಂದ ಹಿಂಸೆ, ಅಸತ್ಯ, ಕಳವು, ಕುಶೀಲ ಮತ್ತು ಪರಿಗ್ರಹ ಇಂಥ ಪಂಚಪಾಪಗಳನ್ನು ತ್ಯಾಗ ಮಾಡುವುದರಿಂದ ಬಾಹ್ಯದಲ್ಲಿ ನಮಗೆ ಸಂಯಮ ಪ್ರಾಪ್ತವಾಗುತ್ತದೆ. ಸಂಯಮ, ಬಾಹ್ಯ ಸಂಯಮ, ದ್ರವ್ಯ ಸಂಯಮ. ಪಂಚಪಾಪಗಳ ತ್ಯಾಗ ಅಂತಂದ್ರೆ ದ್ರವ್ಯ ಸಂಯಮ, ಕಷಾಯ ಮತ್ತು ಮಿಥ್ಯಾತ್ವಗಳ ತ್ಯಾಗ ಅಂತಂದ್ರೆ ಭಾವ ಸಂಯಮ. ಮಿಥ್ಯಾತ್ವ ಅನಂತಾನುಬಂಧಿ ಎರಡು ತ್ಯಾಗ ಮಾಡಿದ್ರೂ ಸಮ್ಯಕ್ತ್ವ ಪ್ರಾಪ್ತ ಆಗ್ತದೆ, ಅದು ಭಾವ ಸಮ್ಯಕ್ತ್ವ. ಮತ್ತು ಅನಾಯತನಗಳನ್ನು ತ್ಯಾಗ ಮಾಡ್ತೀವಿ ಅಂತಂದ್ರೆ ದ್ರವ್ಯ ಸಮ್ಯಕ್ತ್ವ, ಅನಾಯತನಗಳನ್ನು ತ್ಯಾಗ ಮಾಡ್ತೀವಿ ಅಂತಂದ್ರೆ ಇದು ದ್ರವ್ಯ ಸಮ್ಯಕ್ತ್ವ. ಎಂಟು ಮೂಲ ಗುಣಗಳನ್ನು ಪಾಲನೆ ಮಾಡ್ತೀವಿ ಅಂತಂದ್ರೆ ಇದು ದ್ರವ್ಯ ಸಮ್ಯಕ್ತ್ವ. ಪಾಕ್ಷಿಕ ಶ್ರಾವಕ, ಪಾಕ್ಷಿಕ ಶ್ರಾವಕನಿಗೆ ಏನೇನು ಬೇಕು ದ್ರವ್ಯ ಸಮ್ಯಕ್ತ್ವವನ್ನು ಧರಿಸಲಿಕ್ಕೆ ಏನೇನು ಬೇಕು? ಆರು ಅನಾಯತನಗಳ ತ್ಯಾಗ ಬೇಕು ಮತ್ತು ಎಂಟು ಮೂಲ ಗುಣಗಳ ಪಾಲನೆ ಬೇಕು, ಸಪ್ತ ವ್ಯಸನಗಳ ತ್ಯಾಗ ಬೇಕು, ಮತ್ತೇನು ಬೇಕು? ರಾತ್ರಿ ಭೋಜನ ತ್ಯಾಗ ಬೇಕು. ಇಷ್ಟು ಆದರೆ ಆಯಿತು. ಮತ್ತು ಪಂಚ ಪರಮೇಷ್ಠಿಗಳ ಶರಣ ಅಂತಂದ್ರೆ ಆಯತನಗಳ ಶರಣ, ಅನಾಯತನಗಳ ತ್ಯಾಗ, ಆಯತನಗಳ ಶರಣ. ಇಷ್ಟಾದ್ರೆ ಆಯಿತು. ಇದು ದ್ರವ್ಯ ಸಮ್ಯಕ್ತ್ವ ಮತ್ತು ಭಾವ ಸಮ್ಯಕ್ತ್ವ. ಭಾವ ಸಮ್ಯಕ್ತ್ವದ ಉತ್ಪತ್ತಿ ಅನಂತಾನುಬಂಧಿ ಕಷಾಯ ಮತ್ತು ಮಿಥ್ಯಾತ್ವವನ್ನು ಜಯಿಸುವುದು, ಇದು ಭಾವ ಸಮ್ಯಕ್ತ್ವ. ದ್ರವ್ಯ ಸಮ್ಯಕ್ತ್ವ ಅಂದರೆ ಅನಾಯತನಗಳನ್ನು ತ್ಯಾಗ ಮಾಡುವುದು ಮತ್ತು ಎಂಟು ಮೂಲ ಗುಣಗಳನ್ನು ಪಾಲನೆ ಮಾಡುವುದು, ಇದು ದ್ರವ್ಯ ಸಮ್ಯಕ್ತ್ವದ ಅಂಗ. ಆಚರಣೆಯಲ್ಲಿ ಎಂಟು ಮೂಲ ಗುಣಗಳಿರಬೇಕು, ಆಚರಣೆಯಲ್ಲಿ ಅನಾಯತನಗಳ ಶರಣಿರಬೇಕು, ಇದು ದ್ರವ್ಯ ಸಮ್ಯಕ್ತ್ವ. ಇನ್ನು ಇದು ಸಮ್ಯಕ್ತ್ವದ ವಿಷಯ ಆಯಿತು. ಸಮ್ಯಕ್ತ್ವಕ್ಕೆ ಹೇಗೆ ಬಹಿರಂಗ, ಅಂತರಂಗ, ದ್ರವ್ಯ, ಭಾವ ಅನ್ನುವಂಥ ಭೇದಿದೆ, ಅದೇ ತರ ಚಾರಿತ್ರದಲ್ಲೂ ಕೂಡ ಭೇದಿದೆ. ಭಾವಚಾರಿತ್ರ, ದ್ರವ್ಯ ಚಾರಿತ್ರ. ಈ ಚಾರಿತ್ರ ನಮಗೆ ಬೇಕು ಅಂತಂದ್ರೆ ಮುಂದಿನ ಕಷಾಯಗಳನ್ನು ತ್ಯಾಗ ಮಾಡಬೇಕು. ಮೊದಲು ಸಮ್ಯಕ್ತು ಧರಿಸಿದ್ದಾಯಿತು, ನಾಲ್ಕನೇ ಗುಣಸ್ಥಾನ ಪ್ರಾಪ್ತ ಆಯಿತು, ಭಾವ ಸಮ್ಯಕ್ತು ಬಂತು, ದ್ರವ್ಯ ಸಮ್ಯಕ್ತು ಬಂತು. ಇನ್ನು ಚಾರಿತ್ರ ಬೇಕು ಬದುಕಿನಲ್ಲಿ ಅಂತಂದ್ರೆ ನಾವು ಯಾವುದಕ್ಕೆ ಪ್ರಯತ್ನ ಪಡಬೇಕು? ಪಂಚ ಪಾಪಗಳನ್ನು ತ್ಯಾಗ ಮಾಡಲಿಕ್ಕೆ ಬಾಹ್ಯದಲ್ಲಿ ಪ್ರಯತ್ನ ಪಡಬೇಕು. ಅಂತರಂಗದಲ್ಲಿ ಅಪ್ರತ್ಯಾಖ್ಯಾನಾವರಣೀಯ, ಪ್ರತ್ಯಾಖ್ಯಾನಾವರಣೀಯ, ಸಂಜ್ವಲನ ಇತ್ಯಾದಿ ಅಂತರಂಗ ಕಷಾಯಗಳನ್ನು ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅಪ್ರತ್ಯಾಖ್ಯಾನಾವರಣೀಯ ಕಷಾಯ ತ್ಯಾಗ ಆಯಿತು ಅಂತಂದ್ರೆ ಭಾವ ದೇಶ ಚಾರಿತ್ರ ಪ್ರಕಟ ಆಯಿತು. ಭಾವದೇಶ ಚಾರಿತ್ರ ಪ್ರಕಟ ಆಯಿತು. ಮತ್ತು ಪ್ರತ್ಯಾಖ್ಯಾನಾವರಣೀಯ ಕಷಾಯವನ್ನು ತ್ಯಾಗ ಮಾಡ್ತೇವೆ ಅಂತಂದ್ರೆ ಭಾವ ಸಕಲ ಸಂಯಮನ್ನೇ, ಭಾವ ಸಕಲ ಸಂಯಮನ್ನೇ ಅಥವಾ ಸಾಮಾಯಿಕ ಚಾರಿತ್ರನ್ನೇ ಎಲ್ಲ ಒಂದೇ. ಸಾಮಾಯಿಕ ಸಂಯಮ, ಅಸಂಯಮ ಸಂಯಮಾಸಂಯಮ ಸಾಮಾಯಿಕ ಬಂತಲ್ಲ, ಅಸಂಯಮ ಸಂಯಮಾಸಂಯಮ ಐದನೇ ಗುಣಸ್ಥಾನ, ಸಾಮಾಯಿಕ ಆರನೇ ಗುಣಸ್ಥಾನ. ಈ ಸಾಮಾಯಿಕ ಸಂಯಮ ಬರಬೇಕು ಅಂತಂದ್ರೆ ಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸಬೇಕು, ಉಪಶಮನಗೊಳಿಸಬೇಕು, ಕ್ಷೌಕ್ಷಮ ಅವಸ್ಥೆಯನ್ನು ಹೊಂದಬೇಕು. ಈ ತರದಲ್ಲಿ ಜೈನ ಧರ್ಮ ಏನು ಹೇಳುತ್ತದೆ ಅಂತಂದ್ರೆ ಸಮ್ಯಕ್ತು ಇಲ್ಲದೆ ಸಂಯಮವು ಬರುವುದೇ ಇಲ್ಲ ಬದುಕಿಗೆ. ಸಮ್ಯಕ್ತು ಇಲ್ಲದೆ ಸಂಯಮ ಬರುವುದಿಲ್ಲ. ಇನ್ನು ಮುಂದಿನ ವಿಷಯಗಳನ್ನು ಹೇಳೋಣ. ಅಣುವ್ರತಗಳು ಐದು, ಅವುಗಳ ಲಕ್ಷಣವನ್ನು ತಿಳಿದುಕೊಂಡಿದ್ರಿ ನಿನ್ನೆ. ಇವತ್ತು ಆ ಅಣುವ್ರತಗಳನ್ನು ಪಾಲಿಸುವಂತಹ ಶ್ರಾವಕರಿಗೆ ಮತ್ತು ಶ್ರಾವಕಿಯರಿಗೆ ಅತಿಚಾರಗಳಿಂದ ಬದುಕಿ ಅದು ಅತಿಚಾರಗಳನ್ನು ಹಚ್ಚದೆ ಅವುಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರತಿಯೊಂದು ವೃತ್ತದ ಐದೈದು ಅತಿಚಾರಗಳಿವೆ. ಅಹಿಂಸಾನುವ್ರತಕ್ಕೆ ಐದು ಅತಿಚಾರಗಳು, ಸತ್ಯಾನುವ್ರತಕ್ಕೆ ಐದು ಅತಿಚಾರಗಳು, ಅಚೌರ್ಯಾನುವ್ರತಕ್ಕೂ ಐದು ಅತಿಚಾರಗಳು, ಬ್ರಹ್ಮಚರ್ಯ ವ್ರತಕ್ಕೂ ಐದು ಅತಿಚಾರಗಳು, ಪರಿಗ್ರಹ ಪರಿಮಾಣಾನುವ್ರತಕ್ಕೂ ಕೂಡ ಐದು ಅತಿಚಾರಗಳಿವೆ. ಅತಿಚಾರ ಅಂದ್ರೆ ಏನು? ದೋಷ. ವ್ರತದ ದೋಷಗಳಿಗೆ ಅತಿಚಾರ ಅಂತಾರೆ. ಅತಿಚಾರ ಎಂದರೇನು? ಯಾವುದನ್ನು ಅತಿಚಾರವೆನ್ನುತ್ತಾರೆ? 208ನೇ ಪ್ರಶ್ನೆ. ಅಜ್ಞಾನ ಅಥವಾ ಪ್ರಮಾದದಿಂದಾಗಿ ವ್ರತಗಳು ಆಂಶಿಕ ರೂಪದಿಂದ ಭಗ್ನವಾಗುವುದನ್ನು ಅತಿಚಾರವೆನ್ನುತ್ತಾರೆ. ಭಗ್ನ ಅಂದರೆ ಭಂಗ, ಭಂಗವಾಗುವುದಕ್ಕೆ. ಯಾವ ತರದಲ್ಲಿ ಭಂಗ? ಅಜ್ಞಾನದ ನಿಮಿತ್ತದಿಂದ ಮತ್ತು ಪ್ರಮಾದದ ನಿಮಿತ್ತದಿಂದ ವ್ರತಗಳಲ್ಲಿ ಸಂಪೂರ್ಣ ಅಲ್ಲ, ಆಂಶಿಕ, ಎಲ್ಲಾದರೂ ವ್ರತಗಳಲ್ಲಿ ಆಂಶಿಕವಾದ ದೋಷ ಇತ್ತು. ಹೊಸ ವಸ್ತ್ರಿದೆ, ಹರಿದು ಚಿಂದಿ ಆಗಲಿಲ್ಲ. ಶರ್ಟ್ ಇದೆ ಹೊಸದು, ಹರಿದು ಚಿಂದಿ ಆಗಲಿಲ್ಲ. ಉದಕಡ್ಡಿ ಬಿತ್ತು, ಅದರ ಮೇಲೆ ತೂತು ಬಿತ್ತು, ಹರಿತೇನು? ಹರಿಲಿಲ್ಲ. ಹರಿದು ಚಿಂದಿ ಆಗೋದು ಅನಾಚಾರ, ತೂತು ಬೀಳೋದು ಅತಿಚಾರ, ಹೊಲಸಾಗೋದು ಅತಿಕ್ರಮ, ಅತಿ ಹೊಲಸಾಗೋದು ವ್ಯತಿಕ್ರಮ, ತೂತು ಬೀಳೋದು ಅತಿಚಾರ, ಹರಿದು ಹೋಗೋದು ಅನಾಚಾರ. ಈ ಉದಾಹರಣೆ ಬರೆದಿಟ್ಕೊಳ್ಳಿ. ಅತಿಚಾರ ಅಂದ್ರೆ ಯಾವ ಮಟ್ಟ, ಅತಿಕ್ರಮ ಅಂದ್ರೆ ಎಂಥದ್ದು? ಅತಿಕ್ರಮ ಅಂದರೆ ಸ್ವಲ್ಪ ಹೊಲಸಾಗೋದು, ವ್ಯತಿಕ್ರಮ ಅಂದರೆ ಸ್ವಲ್ಪ ಜಾಸ್ತಿನ ಹೊಲಸಾಗೋದು. ಹೇಳ್ತೀವಲ್ಲ, ಪೈಲ ಅತಿಕ್ರಮ ಬರ್ಕೊಳ್ಳಿ, ಕ್ರಮದಿಂದ ಬರ್ಕೊಳ್ಳಿ ಅವುಗಳನ್ನು. ಅತಿಚಾರದಿಂದ ಇಲ್ಲಿ ಉಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಅತಿಕ್ರಮ ವ್ಯತಿಕ್ರಮ ಅತಿಚಾರ ಅನಾಚಾರ. ಅತಿಕ್ರಮ ಅಂದ್ರೆ ಏನು? ಸ್ವಲ್ಪ ಮಲಿನತೆ ಉತ್ಪನ್ನ ಆಗೋದು, ಹೊಲಸಾಗೋದು. ಅದಕ್ಕಿಂತ ಹೆಚ್ಚು ಹೊಲಸಾಗೋದು ವಸ್ತ್ರ ಹೊಲಸಾದಾಗ. ಅತಿಕ್ರಮ, ವ್ಯತಿಕ್ರಮ, ಅತಿಚಾರ, ಅನಾಚಾರ, ಸ್ವಲ್ಪ ಹೊಲಸಾಯಿತು ಇದೇನು ಅತಿಕ್ರಮ, ಬಹಳ ಹೊಲಸಾಯಿತು ಇದೇನು ವ್ಯತಿಕ್ರಮ. ಹೊಲಸಾಗುವುದಲ್ಲೇ ಅದಕ್ಕೊಂದು ತೂತನೂ ಬಿತ್ತು, ಇದೇನು ಅತಿಚಾರ. ತೂತಷ್ಟು ಬೀಳಿಲ್ಲ, ಇನ್ನು ಪೂರ್ತಿ ಹರಿದು ಹೋಯಿತು ಅನಾಚಾರ. ಉದಾಹರಣೆ ಚೆನ್ನಾಗಿದೆ. ಆಂಶಿಕ ರೂಪದಿಂದ ಭಗ್ನವಾಗುವುದು, ಭಗ್ನ ಅಂದ್ರೆ ಭಂಗ, ಭಂಗವಾಗುವುದು ಆಂಶಿಕ ರೂಪದಿಂದ. ಪೂರ್ತಿಯಾಗಿ ಭಂಗವಾಗುವುದು ಅನಾಚಾರ, ಆಂಶಿಕವಾಗಿ ಭಂಗವಾಗುವುದು ಅತಿಕ್ರಮ ಅತಿಚಾರ. ಅದರೊಳಗೆ ಮಲಿನತೆ ಉಂಟಾಗುವುದು ಅತಿಕ್ರಮ ವ್ಯತಿಕ್ರಮ. ಕಡಿಮೆ ಮಲಿನತೆ ಇದು ಅತಿಕ್ರಮ, ಹೆಚ್ಚು ಮಲಿನತೆ ಇದು ವ್ಯತಿಕ್ರಮ. ಏಕದೇಶ ಭಂಗ ಇದು ಅತಿಚಾರ, ಸಂಪೂರ್ಣ ಭಂಗ ಅನಾಚಾರ. ಈ ರೀತಿ ದೋಷಗಳಲ್ಲಿ ನಾಲ್ಕು ಪ್ರಕಾರದ ದೋಷಗಳನ್ನು ಹೇಳಿದ್ದಾರೆ. ಇಲ್ಲಿ ಪ್ರತಿಯೊಂದು ವೃತ್ತಕ್ಕೆ ಅತಿಚಾರಗಳನ್ನು ಹಚ್ಚಲಿಕ್ಕೆ ಬಿಡಬಾರದು ಅಂತಂದ್ರೆ ಏನು, ಮೂರನೇ ಹಂತಕ್ಕೆ ಹೋಗಬಾರದು. ಮೊದಲನೇ ಹಂತ ಅತಿಕ್ರಮ, ಎರಡನೇ ಹಂತ ವ್ಯತಿಕ್ರಮ, ಮೂರನೇ ಹಂತ ಅತಿಚಾರ, ನಾಲ್ಕನೇ ಹಂತ ಅನಾಚಾರ. ಎಲ್ಲಿ ತನಕ ಹೋಗ್ಲಿಕ್ಕೆ ಬಿಡಬಾರದು? ತೂತು ಬೀಳಲಿಕ್ಕೆ ಕೊಡಬಾರದು, ಇದನ್ನು ಹೇಳ್ತಾ ಇದ್ದಾರೆ. ಹರಿದಂತೂ ಹೋಗಲೇಬಾರದು, ಆದರೆ ತೂತು ಬೀಳುಗೊಡಬಾರದು. ಮಲಿನ ಆಯ್ತು ಅಂತಂದ್ರೆ ಒಗೆದು ಸ್ವಚ್ಛ ಮಾಡ್ಕೋಬಹುದು, ತೂತು ಬಿತ್ತಂತಂದ್ರೆ ಹೆಂಗ್ ಸ್ವಚ್ಛ ಮಾಡ್ಕೊಳ್ಳೋದು? ಹೆಗಳಾಡ್ಸವ್ರ ಅಜ್ಞಾನ ಅಥವಾ ಪ್ರಮಾದದಿಂದಾಗಿ ವೃತ್ತಗಳು ಆಂಶಿಕ ರೂಪದಿಂದ ಭಗ್ನವಾಗುವುದನ್ನು ಅತಿಚಾರವೆನ್ನುತ್ತಾರೆ. ಅಹಿಂಸಾನುವೃತದ ಐದು ಅತಿಚಾರಗಳು ಯಾವುವು? ಉತ್ತರ: ಛೇದನ, ಬಂಧನ, ಪೀಡನೆ, ಅನ್ನಪಾನ ನಿರೋಧ, ಅತಿಭಾರಾರೋಪಣ. ನೋಡಿ, ಇದೆಲ್ಲ ಹೊಲ ಗದ್ದೆ ಮಾಡುವಂತ ಜನರಿಗೆ ಮತ್ತು ವ್ಯವಸಾಯವನ್ನು ಮಾಡತಕ್ಕಂಥ ಜನರಿಗೂ ಕೂಡ ಅನ್ವಯಿಸಬಹುದು. ಯಾಕೆಂದರೆ ಪಶುಗಳನ್ನು ವಾಹನ ರೂಪದಲ್ಲಿ ಅವುಗಳನ್ನು ಬಳಸಿಕೊಂಡು ಕೆಲಸ ತಗೋತಾರಲ್ಲ, ವ್ಯಾಪಾರಿಗಳು ಕೂಡ ಹೇರಬಹುದು ತಮ್ಮ ವ್ಯಾಪಾರ ಸಾಮಗ್ರಿಗಳನ್ನೆಲ್ಲ ತಗೊಂಡು ಹೋಗುವಾಗ, ಬರುವಾಗ, ಅಥವಾ ಹೊಲದಲ್ಲಿ ಯಾವುದೇ ಕೆಲಸ ಮಾಡುವಾಗ ರೈತರು ಇವರೆಲ್ಲ ಈ ವಸ್ತುಗಳನ್ನು ಹೇರಬಹುದು ತಮ್ಮ ಸಾಂಸಾರಿಕ ಸಾಮಗ್ರಿಗಳನ್ನು. ಆವಾಗ ಪ್ರಾಣಿಗಳಿಗೆ ದುಃಖ ಆಗ್ತದೆ. ಆ ದುಃಖ ಐದು ಪ್ರಕಾರದಿಂದ ವೃತ್ತಗಳಲ್ಲಿ ಅತಿಚಾರವನ್ನು ಉಂಟು ಮಾಡತಕ್ಕಂತಹ ದುಃಖ ಆಗಬಹುದು. ಏನೇನು ಮಾಡಬಾರದು, ಏನೇನು ಮಾಡಿದಾಗ ಅತಿಚಾರ ಆಗುತ್ತದೆ ಅಂತಂದ್ರೆ, ಛೇದನ, ದುರ್ಭಾವನೆಯಿಂದ ಸಾಕು ಪ್ರಾಣಿಗಳ ಅಂಗೋಪಾಂಗಗಳನ್ನು ತುಂಡರಿಸುವುದು, ಇದನ್ನು ಮಾಡಕೂಡದು. ಅದನ್ನು ಮಾಡಿತು ಅಂತಂದ್ರೆ ಅತಿಚಾರ ಆಯಿತು, ಕೊಲ್ಲೋದು ಅನಾಚಾರ ಆಯಿತು. ಅವುಗಳನ್ನು ಕೊಲ್ಲುವುದು, ಕೊಲ್ಲುವವರಿಗೆ ಕೊಡುವುದು, ಮಾರುವುದು, ಇದೇನಾಯ್ತು ಅನಾಚಾರ ಆಯಿತು. ಮಾರೋದಿಲ್ಲ, ಗೋಶಾಲ ಕೊಟ್ಟು ಬಿಡೋದು. ಪ್ರತಿಮಾಧಾರಿಗಳು, ಸ್ವಂತದ ವಿಷಯ ಇದು, ಮನೆಯವರದಲ್ಲ, ಮನೆಗೆ ಸಂಬಂಧಪಟ್ಟಂತ ವಿಷಯ ಅಲ್ಲಿದು, ಸಾಮುದಾಯಿಕವಾಗಿ ಪರಿವಾರಕ್ಕೆ ಸಂಬಂಧಪಡುವಂತಹ ವಿಷಯ ಅಲ್ಲ ಇದು. ಯಾರಿಗೆ, ಯಾರು ವೃತ್ತಗಳನ್ನು ತಗೊಂಡಿದ್ದಾರೆ ಅವರಿಗೆ ಸಂಬಂಧಪಡುವಂತಹ ವಿಷಯ ಇದೆ. ವೃತ್ತಿಕರು ಮಾರಕೂಡ್ದು. ಆಮೇಲೆ ಅವೃತ್ತಿಕರು ಮಾರಬೇಕು ಅಂತಾನ? ಅವರು ಮಾರಬಾರದು. ಸಮ್ಯಕ್ ದೃಷ್ಟಿಗಳು ಮಾರುವುದಿಲ್ಲ. ಸಮ್ಯಕ್ ದೃಷ್ಟಿಗಳಿಗೂ ಕೂಡ ಹೇಳ್ತಾರಲ್ಲ ಏನು, ಸ್ಥೂಲ ಪಂಚಪಾಪಗಳನ್ನು ತ್ಯಾಗ ಮಾಡಬೇಕು. ಅವುಗಳಲ್ಲಿ ಚರ್ಮದ ವಸ್ತುಗಳನ್ನು ಎಂಟು ಮೂಲ ಗುಣಗಳಲ್ಲಿ ಹೇಳಿತ್ತಲ್ಲ, ಚರ್ಮದ ವಸ್ತುಗಳನ್ನು ತ್ಯಾಗ ಮಾಡುವುದು, ಪ್ರಾಣಿಗಳನ್ನು ಕೊಲ್ಲದೇ ಇರುವುದು, ಕೊಲ್ಲುವವರಿಗೆ ಕೊಡದೇ ಇರುವುದು, ಇದು ಸ್ಥೂಲ ಹಿಂಸೆ ಇದೆ. ಪ್ರಾಣಿಗಳನ್ನು ಮಾರುವುದಿಲ್ಲ. ಯಾರಿಗೆ ಮಾರಬಹುದು, ಆದರೆ ಯಾರಿಗೆ ಮಾರುವುದಿಲ್ಲ? ಕಟುಕರಿಗೆ ಮಾರುವುದಿಲ್ಲ. ಇದು ಅನಾಚಾರ, ಮಾರುವುದು ಅನಾಚಾರ. ಅದಕ್ಕೆ ಮುಗದಾಣ ಹಾಕೋದು, ಕಿವಿ ಅದು ಅಂಗೋ ಉಪಾಂಗ ಎಲ್ಲ ಛೇದಿಸೋದು, ಬಾಲ ಅವುಗಳ ಕೋಡು ಇಲ್ಲ, ಕೋಡ್ಗೇನು ಸಂಬಂಧ ಇಲ್ಲ. ಅಲ್ಲ, ಅವುಗಳಿಗೆ ದುಃಖ ಯಾವುದರಿಂದ ಆಗ್ತದೆ? ಆ ಕೆಲಸ ಮಾಡುವುದು. ಕೋಡ ತೆಗೆದಂತಂದ್ರೆ ಉಗ್ರ ತೆಗೆದಂಗ ಅವಕ್ಕೆ, ಹೌದಲ್ಲ, ಅವುಗಳಿಗೆ ತೊಂದರೆ ಆಗಬಾರದು ಅಂತ ಮಾಡ್ತೀರಿ ಅಷ್ಟೇ. ಆದರೆ ಕಿವಿ ಕತ್ತರಿಸೋದು ಅಥವಾ ಮುಗದನ್ನು ಹಾಕೋದು ಇದೇನಿದೆ, ಇದು ಇದು ಅತಿಚಾರ ಇದೆ. ಅನಾಚಾರ ಅಲ್ಲ, ಅತಿಚಾರ. ಔಷಧಿ ಹಾಕೋದು ಉಪಚಾರ ಆಯ್ತಾ ಇಂತ ಮೇಲೆ. ಹಾ ಹಾ, ಕೋಡ ಬರಬಾರ್ದು ಅಂತ ಹೇಳಿ ಸಣ್ಣಾಗಿರ್ತ ಸಣ್ಣಾಗಿರ್ತ ಆತರ ಮಾಡ್ತಾರೆ. ಹಾ ಹಾ ಹಾ, ಅದೇನ್ ಮಾತು ಬೇರೆ, ಅದು ಹಿಂಸೆ ಅಲ್ಲ. ಅದಕ್ಕೇನು ತೊಂದರೆ ಆಗ್ತದೇನು? ಹಿಂಸೆ ಆಗ್ತದೇನು ಅದರಿಂದ? ಮಾಡಬಾರ್ದು ಅದನ್ನ. ಕೋಡ್ ಬಂದ್ರೆ ಏನಾಗ್ತದೆ? ಬರಬಹುದಲ್ಲ, ಬರಬೇಕು. ಅದರ ದೇಶದಿಂದ ಮಾಡ್ತಾರೆ ಇವರು. ಅದೇ ಅದೇ, ಆಮೇಲೆ ಅದನ್ನ ಹಾಕಿದ್ರೆ ಬರಲ್ಲ ಅವು. ಹೊಡೆದಾಡಬಾರ್ದು ಎಲ್ರಿ, ನಮಗ್ ಚುಚ್ಚವು ಕೂಡ ಅಂತ. ನಮ್ಮ ಹಿತದ ದೃಷ್ಟಿಯಿಂದ ನಾವು ಮಾಡ್ತೀವಲ್ಲ. ಅದಾಯ್ತು. ಇನ್ನು ಒಟ್ಟಿನಲ್ಲಿ ಅವುಗಳಿಗೆ ಯಾವುದು ದುಃಖದ ವಿಷಯ ಇದೆ ಅಂತಹ ಶಾರೀರಿಕ ಪೀಡನೆಯನ್ನ ಮಾಡಬಾರದು. ಮೊದಲನೇದು ಯಾವುದು? ಅತಿಚಾರ, ಛೇದನ. ದುರ್ಭಾವನೆಯಿಂದ ಸಾಕು ಪ್ರಾಣಿಗಳ ಅಂಗೋಪಾಂಗಗಳನ್ನು ತುಂಡರಿಸುವುದು, ದುರ್ಭಾವನೆಯಿಂದ ತುಂಡರಿಸುವುದು. ಸಿಟ್ಟಿಗೆದ್ದು ಕಿವಿಯನ್ನು ಕತ್ತರಿಸಿದ್ರು ಅಥವಾ ಬಡಿದ್ರು, ಏಟ್ ಹಾಕಿದ್ರು, ಬಹಳ ಚೆನ್ನಾಗಿ ಏಟ್ ಹಾಕಿಬಿಟ್ರು, ಇದನ್ನು ಮಾಡಕೂಡದು. ಹೊಡೆದಾದರೂ ಪ್ರೀತಿಯಿಂದ ಸ್ವಲ್ಪ, ಅವುಗಳಿಗೆ ತಿಳಿಯ ಸಲುವಾಗಿ ಅಷ್ಟೇ. ನೋವಾಗುವಂತೆ ಕಷಾಯ ಭಾವನೆಯಿಂದ, ದುರ್ಭಾವನೆಯಿಂದ ಬಡಿಯುವುದು ನಿಷೇಧಿದೆ, ಅತಿಚಾರಿದೆ. ಇದು ಪ್ರತಿಮಾಧಾರಿಗಳಿಗೆ, ಲಕ್ಷ ಇಟ್ಕೊಂಡು ಹೋಗ್ರಿ. ಯಾರಿಗಿದು? ಪ್ರತಿಮಾಧಾರಿಗಳು ಛೇದನ ಭೇದನ ಮಾಡಬಾರದು. ಬಂಧನ ಎರಡನೇ ಅತಿಚಾರ. ಸಾಕಿ ಬೆಳೆಸಿದ ಪಶು ಪಕ್ಷಿಗಳನ್ನು ಅಲುಗಾಡದ ರೀತಿಯಲ್ಲಿ ಬಂಧನದಲ್ಲಿ ಇರಿಸುವುದು. ಪಕ್ಷಿಗಳನ್ನು ಸಾಕಿರ್ತಾರೆ ಅಥವಾ ಪಶುಗಳನ್ನು ಸಾಕಿರ್ತಾರೆ, ಆವಾಗ ಅವುಗಳನ್ನು ಬಂಧನದಲ್ಲಿ ಹಾಕಿಡೋದು, ಗಿಳಿ ಸಾಕೋದು ಬಂಧನದಲ್ಲಿ ಇಟ್ಬಿಡೋದು, ಇದು ಬಂಧನ ಅತಿಚಾರ. ಪ್ರತಿಮಾಧಾರಿಯು ಗಿಳಿ ಸಾಕಲಿಕ್ಕೆ ನಡೆಯಲ್ಲ. ಜೈನರು ಯಾರು ಗಿಳಿ ಸಾಕಬಾರದು, ಪಾರಿವಾಳ ಸಾಕಬಾರದು, ಗಿಳಿ ಸಾಕಬಾರದು, ಬೆಕ್ಕ ಸಾಕಬಾರದು, ನಾಯಿ ಸಾಕಬಾರದು. ಯಾಕಂದ್ರೆ ಇವುಗಳನ್ನೆಲ್ಲ ಸಾಕಿದ ನಂತರ ಬಂಧನದಲ್ಲಿ ಇಡಬೇಕಾಗ್ತದೆ. ಸಾಕಿದಂದ್ರೆ ಕಟ್ಟಬೇಕಲ್ಲ, ಅದೇನ್ರ ತಿಂತು ತಿಂದೋತು ಅದು ಮಾಡಿತು ಅದ್ರಾಗ ಬಾಯಿ ಹಾಕಿತ್ತು ಅಂತ ಬಂಧನದೊಳಗೆ ಇಡಬೇಕಾಗ್ತೈತಿ ಅಲ್ಲ. ಇಲ್ಲಿ ಬಂಧನದಲ್ಲಿಟ್ಟರು ಕೂಡ ಈಗ ನೋಡಿ ಎಮ್ಮೆ ಎತ್ತು ಆಕಳು ಕುದುರೆ ಇವುಗಳನ್ನ ಬಂಧನದಲ್ಲಿ ಇಟ್ಟು ಇಡ್ತಾರೆ, ಕಟ್ಟಿ ಹಾಕ್ತಾರೆ ಇವುಗಳನ್ನು. ಅಲುಗಾಡದ ರೀತಿಯಲ್ಲಿ ಕಟ್ಟಿ ಹಾಕಬಾರದು ಅಂತಂತಾರೆ ಇಲ್ಲಿ. ಅಂದ್ರೆ ಅವುಗಳು ಜೀವಿಸಲಿಕ್ಕೆ ತೊಂದರೆ ಆಗುವ ಹಾಗೆ ಕಟ್ಟಬಾರದು ಅವುಗಳನ್ನು. ಸಹಜವಾಗಿ ಕಟ್ಟಬಹುದು ಆದರೆ ಅವುಗಳಿಗೆ ತೊಂದರೆ ಆಗುವ ಹಾಗೆ ಕಟ್ಟಬಾರದು. ಇದನ್ನು ಹೇಳಿದ್ದಾರೆ ಬಂಧನ ಅಂದರೆ ಪೀಡನೆ, ಬೆತ್ತ, ಬಾರುಕೋಲು ಮುಂತಾದವುಗಳಿಂದ ಬಡಿಯುವುದು. ಬೆತ್ತದಿಂದ ಬಾರುಕೋಲದಿಂದ ಬಡಿಯಬಾರದು ಜೋರಾಗಿ ದುರ್ಭಾವನೆಯಿಂದ ಕಷಾಯದಿಂದ. ಅವುಗಳೇನು ಕೆಲಸ ಮಾಡಲಿಲ್ಲ ಅಂತಂದ್ರೆ ಹೆಚ್ಚು ನಾವು ಸಂಕ್ಲೇಶ ಮಾಡಿಕೊಂಡು ಬಡಿತೀವಲ್ಲ ಕೆಟ್ಟ ಸಿಟ್ಟಿನಿಂದ, ಆ ಥರ ಬಡಿಬಾರದು. ಯಾವ ಥರ ಬಡಿಬೇಕು? ಮಾಯೆಯಲ್ಲಿ ಬಡಿಬೇಕು. ಮಾಯೆಯಲ್ಲಿ ಬಡಲಿಲ್ಲ ಕೇಳಲಿಲ್ಲ ಅಂದ್ರೂ ಒಂದು ಸ್ವಲ್ಪ ಜೋರಲ್ಲೇ ಬಡ್ದು ನೋಡಬೇಕು. ತಿಳ್ಕೊತದೆ ಅದು, ಆ ಪಶುನು ಕೂಡ ತಿಳ್ಕೊತದೆ. ಎತ್ತುಗಳು ಎಷ್ಟು ತಿಳ್ಕೊತಾವ, ಶಾಣೆ ಇರ್ತಾವ, ಬಾಯಿ ಮಾಡಿ ಒದ್ರ ತಕ್ಷಣ ಗೊತ್ತು ಮಾಡ್ಕೋತಾವ. ಮತ್ತೆ ಅವು ನಿಮ್ಮ ಮ್ಯಾಗ ಸೆಟ್ ಮಾಡಿದ್ದು ಅಂದ್ರೆ ಒಟ್ಟು ನಿಮ್ಮ ಮಾತು ಕೇಳಂಗಿಲ್ಲ. ಪೀಡನೆ, ಬೆತ್ತ, ಬಾರ್ಕೋಲು ಮುಂತಾದವುಗಳಿಂದ ಬಡಿಯುವುದು. ಅನ್ನಪಾನ ನಿರೋಧ ನಾಲ್ಕನೇ ಅತಿಚಾರ, ತನ್ನ ಆಶ್ರಯದಲ್ಲಿರುವ ಜೀವಗಳಿಗೆ ಸಮಯಕ್ಕೆ ಸರಿಯಾಗಿ ಭೋಜನ, ಪಾನೀಯ, ವೇತನ ಇತ್ಯಾದಿಗಳನ್ನು ಕೊಡದಿರುವುದು. ತನ್ನ ಆಶ್ರಯದಲ್ಲಿರುವ ಜೀವಗಳಿಗೆ ಅಂದರೆ ನೌಕರರಿಗೆ, ಪಶುಗಳಿಗೆ, ಪ್ರಾಣಿಗಳಿಗೆ, ಯಾವ ಪ್ರಾಣಿಗಳಿಗೆ ನಾವು ಆಶ್ರಯವನ್ನು ಕೊಟ್ಟಿದ್ದೇವೆ ಅವೆಲ್ಲ ಮನುಷ್ಯರಿರಲಿ ಅಥವಾ ಪ್ರಾಣಿಗಳಿರಲಿ. ಭೋಜನ ಪಾನ ನಿರೋಧ, ಅನ್ನ ಪಾನ ನಿರೋಧ, ಅನ್ನ ಅಂದ್ರೆ ಭೋಜನ, ಪಾನ ಅಂದ್ರೆ ಪಾನೀಯ ನೀರು ಕೊಡದೇ ಇರುವುದು, ಇದು ಅತಿಚಾರ ದೋಷ. ಐದನೇದು ಅತಿಭಾರಾರೋಪಣ ಅತಿಚಾರ, ಪಶು ಹಾಗೂ ನೌಕರರಿಂದ ಶಕ್ತಿ ಮೀರಿ ಕೆಲಸ ಮಾಡಿಸುವುದು. ನೌಕರರಿಂದ ಮಾಡಿಸುವುದು ಶಕ್ತಿ ಮೀರಿ ಅಥವಾ ತಾನೇ ಮಾಡುವುದು. ಅತಿ ಭಾರಾರೋಪಣ, ಅವುಗಳಿಗೆ ಜಗ್ಗ ಬಾರದಷ್ಟು ಹೆಚ್ಚು ಭಾರ ಹಾಕಿ, ಅವುಗಳಿಗೆ ಜಗ್ಗೋಕ್ಕಿಂತ ಹೆಚ್ಚು ಭಾರ ಹಾಕಿ ಶಕ್ತಿ ಮೀರಿ ಭಾರವನ್ನು ಹಾಕಿ ಜಗಿಸುವುದು, ಇದು ಅತಿ ಭಾರಾರೋಪಣ. ಯಾವ ತರ ಪ್ರಾಣಿಗಳಿಗೆ ಅಷ್ಟೇ ಅಲ್ಲ ನೌಕರರಿಗೂ ಕೂಡ, ನೌಕರಿಗೆ ಎಷ್ಟು ದುಡಿಯುವಷ್ಟು ಶಕ್ತಿ ಇದೆ ಅಷ್ಟು ಕೆಲಸ ಹೇಳಬೇಕು, ಅತಿಯಾಗಿ ಹೇಳಬಾರದು. ಹೇಳೋಕ್ಕಿಂತ ಮೊದಲೇ ಅವರು ಪ್ರಮಾದಿಯಾಗಿರ್ತಾರೆ. ಅತಿ ಭಾರಾರೋಪಣ ಏನು ಪ್ರಾಣಿಗಳು ಮಾಡಬಹುದು, ಪಾಪವು ಮಾಡ್ತಾವ ಕೆಲಸ. ನೌಕರ್ ಮನುಷ್ಯರು, ಇವು ಅಹಿಂಸಾನುವೃತದ ಐದು ಅತಿಚಾರಗಳು. ಇನ್ನು ಸತ್ಯಾನುವೃತದ ಐದು ಅತಿಚಾರಗಳನ್ನು ಹೇಳುತ್ತಾರೆ. ಒಂದನೆಯದು ಪರಿವಾದ, ಎರಡನೆಯದು ರಹೋಭ್ಯಾಖ್ಯಾನ ಅತಿಚಾರ, ಪೈಶೂನ್ಯ ಅತಿಚಾರ, ಕೂಟಲೇಖನ ಕ್ರಿಯಾ ಅತಿಚಾರ, ನ್ಯಾಸಾಪಹಾರ ಅತಿಚಾರ. ಐದು ಪ್ರಕಾರದ ಅತಿಚಾರಗಳಿವೆ. ಎರಡನೇ ಪ್ರತಿಮಾಧಾರಿ ಜೀವ ಮನುಷ್ಯ ಐದು ಅತಿಚಾರಗಳನ್ನು ತ್ಯಜಿಸಬೇಕು. ಪರಿವಾದ ಮೊದಲನೆಯದು, ಇತರರನ್ನು ನಿಂದಿಸುವುದು ಅಥವಾ ಬೈಯುವುದು, ವೃತ್ತಿಗಳ ಮುಖದಿಂದ ಬೈಗಳು ಬರಬಾರದು. ವೃತ್ತಿಗಳ ಮುಖದಿಂದ ಬೇರೆಯವರ ನಿಂದಾಜನಕ ವಚನ ಬರಬಾರದು. ನಿಂದೆ ಮಾಡುವುದು ಅತಿಚಾರ, ಅತಿಕ್ರಮನೂ ಅಲ್ಲ ವ್ಯತಿಕ್ರಮನೂ ಅಲ್ಲ, ಅದಕ್ಕಿಂತ ಹೆಚ್ಚಿಂದು ಅತಿಚಾರದು. ಪರರ ನಿಂದೆಯನ್ನು ಮಾಡಕೂಡದು, ಪರರಿಗೆ ಬಯ್ಯುವಂತಹ ವಚನಗಳನ್ನು ಆಡಕೂಡದು. ಇದು ಪರಿವಾದ. ಸಿಟ್ಟು ಬತ್ತಂದ್ರ ತಡ್ಕೋಬೇಕದನ್ನು ವೃತ್ತಿಗಳು. ಕಷಾಯ ವಿಜಯಿಗಳಲ್ಲ ವೃತ್ತಿಗಳಂದ್ರೆ, ಕಷಾಯ ವಿಜಯಿ ಸೈಮಿಗಳು. ಸೈಮಿಗಳ ಮುಖದಿಂದ ಬೈಗಳು ಬರಬಾರದು. ಅಸೈಮಿ ಇದ್ರ ಮಾತು ಬೇರೆ. ಐದನೇ ಗುಣಸ್ಥಾನಕ್ಕೆ ಬಂದಿದ್ದೇವೆ, ಸತ್ಯಾನುವೃತವನ್ನು ಪಾಲನೆ ಮಾಡ್ತಾ ಇದ್ದೀವಿ. ಆಮೇಲೆ ಮುಖದಿಂದ ಬೈಗಳು ಬಂತು ಅಂತಂದ್ರೆ ಸತ್ಯ ಅನುವೃತದಲ್ಲಿ ಅತಿಚಾರ ಉತ್ಪನ್ನ ಆಯಿತು. ಮತ್ತೊಬ್ಬರು ನಿಂದೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸತ್ಯ ಅನುವೃತದಲ್ಲಿ ಅತಿಚಾರ ದೋಷ ಬಂತು, ತೂತುಬಿತ್ತು. ನಿಮ್ಮ ವೃತ್ತಕ್ಕೆ, ಸತ್ಯ ವೃತ್ತಕ್ಕೆ ತೂತುಬಿತ್ತು, ಏಕದೇಶ ಭಗ್ನವಾಯಿತು, ಹರಿಲಿಲ್ಲ, ತೂತುಬಿತ್ತು. ಬಂಧನ ಇದು ಯಾವುದು? ರಹೋಭ್ಯಾಖ್ಯಾನ. ಇತರರ ಗುಪ್ತ ಮಾತುಗಳನ್ನು ಪ್ರಕಟಿಸುವುದು, ಇದು ಎರಡನೇ ಅತಿಚಾರ. ಇತರರ ಗುಪ್ತ ಮಾತುಗಳನ್ನು ಪ್ರಕಟಿಸುವುದು, ಯಾರ್ದೋ ಬೇರೆಯವರದು ಮುಚ್ಚಿಡ್ತಕ್ಕಂಥ ವಿಷಯ ಇತ್ತು, ಅವುಗಳನ್ನು ಅದನ್ನು ಪ್ರಕಟ ಮಾಡುವುದರಿಂದ ಅವರಿಗೆ ಬಹಳ ತೊಂದರೆ ಇತ್ತು. ಆದರೂ ತೊಂದರೆ ಆಗಲಿ ಅನ್ನೋ ಉದ್ದೇಶದಿಂದ ಅಥವಾ ವಿವೇಕ ಇಲ್ಲದೆ ಯಾವ ವಿಷಯಗಳನ್ನು ಯಾರ ಮುಂದೆ ಹೇಳಬೇಕು ಅದನ್ನು ತಿಳಿದುಕೊಳ್ಳದೆ ಮತ್ತೊಬ್ಬರ ರಹಸ್ಯಪೂರ್ಣವಾದ ಮಾತುಗಳನ್ನು ಮತ್ತೊಬ್ಬರ ಮುಂದೆ ಪ್ರಕಟ ಮಾಡುವುದು, ಇದು ಅತಿಚಾರ ದೋಷ. ಇದನ್ನು ಮಾಡಕೂಡದು. ಅಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇದು ರಹೋಭ್ಯಾಖ್ಯಾನ. ರಹೋಭ್ಯಾಖ್ಯಾನ ಅಭ್ಯಖ್ಯಾನ. ರಹ ಅಂದರೆ ರಹಸ್ಯ, ಅಭ್ಯ ಅಂದರೆ ಅಂತರಂಗ, ರಹಸ್ಯಪೂರ್ಣ ಅಂತರಂಗ ಒಳಗಿನ ಮಾತ. ರಹೋ ರಹಸ್ಯಪೂರ್ಣವಾದ ಒಳಗಿನ ಮಾತನ್ನ ಆಖ್ಯಾನ ಅಂದರೆ ಹೇಳುವುದು. ಈ ತರ ಹೇಳಿತು ಅಂತಂದ್ರೆ ಅತಿಚಾರ ದೋಷ ಉತ್ಪನ್ನ ಆಗುತ್ತೆ. ಪೈಶೂನ್ಯ ಅತಿಚಾರ, ಚಾಡಿ ಹೇಳುವುದೇ ಪೈಶೂನ್ಯವು. ಚಾಡಿ ಹೇಳುವುದು, ಚಾಡಿ ಚೌಡಿ ಅಲ್ಲ, ಚಾಡಿ. ಚಾಡಿಯನ್ನ ಚೌಡಿಯಾಗ ಹೊಳಿ ಹೇಳಿದ್ರೆ ಚೌಡಿಗೊಯ್ತಾರೆ. ಚಾಡಿ ಹೇಳಬಾರದು. ಚಾಡಿ ಹೇಳುವಂತಹ ಪ್ರಸಂಗ ಯಾಕೆ ಬರ್ತದೆ ಅಂತಂದ್ರೆ, ನಾವು ಮತ್ತೊಬ್ಬರ ಗುಣಗಳನ್ನು ಸಹಿಸಲಾರದಕ್ಕೆ ಚಾಡಿ ಹೇಳುವುದು. ಅವರ ಮುಂದೆ ಹೇಳುವಂತಹ ಸಾಹಸ ಇಲ್ಲ, ಹಿಂದೆ ಹೇಳುವುದು. ಹಿಂದೆ ಹೇಳಿತು ಅಂತಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಮತ್ತೆ ನಾವು ಅವರಿಗೆ ಕಂಡು ಬರಲ್ಲ ಯಾರು ಹೇಳಿದ್ದಾರೆ ಅನ್ನೋದು. ಗುಪ್ತ ರೀತಿಯಿಂದ ಚಾಡಿ ಹೇಳುವುದು, ಚಾಡಿ ಹೇಳುವುದು ಅತಿಚಾರ. ಇದು ಆಗಬಾರದು, ಯಾಕೆಂದರೆ ಪಂಚಮ ಗುಣಸ್ಥಾನ ಸಂಯಮ ಇದೆ. ಪೈಶೂನ್ಯ. ಕೂಟಲೇಖನ ಕ್ರಿಯೆ, ನಕಲಿ ದಸ್ತಾವೇಜು ತಯಾರಿಸುವುದು. ನಕಲಿ ದಸ್ತಾವೇಜು, ಕೂಟಲೇಖನ ಕ್ರಿಯೆ ಅಂದರೆ ಲೇಖ, ನಕಲಿ ಲೇಖ ಬರೆಯುವುದು. ಅಸಲಿ ಲೇಖ ಅಲ್ಲ, ನಕಲಿ ಲೇಖ ಬರೆಯುವುದು. ಯಾರನ್ನಾದರೂ ಕುರಿತು ಸುಳ್ಳು ಪತ್ರ ಬರೆಯುವುದು, ಸುಳ್ಳು ಪತ್ರ ಬರೆಯುವುದು, ಸುಳ್ಳು ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟ ಮಾಡುವುದು, ಸುಳ್ಳು ಸಮಾಚಾರ ಕೊಟ್ಟುಬಿಡುವುದು. ಇದು ಕೂಟಲೇಖ ಕ್ರಿಯೆ ಅತಿಚಾರ. ಕೂಟ ಅಂದರೆ ಸುಳ್ಳು, ಲೇಖನ ಅಂದರೆ ಸುಳ್ಳು ಲೇಖನ, ಪತ್ರ ಸಮಾಚಾರ ಇತ್ಯಾದಿ ಸುಳ್ಳು ಕೊಟ್ಟುಬಿಡುವುದು. ಮತ್ತೊಬ್ಬರ ಮೇಲೆ ಅಪವಾದ ಬರುವ ಹಾಗೆ, ಮತ್ತೊಬ್ಬರಿಗೆ ದುಃಖ ಆಗುವ ಹಾಗೆ ಮಾಡಿಬಿಡುವುದು, ಇದು ಕೂಟಲೇಖನ ಕ್ರಿಯೆ. ನ್ಯಾಸಾಪಹಾರ, ಇತರರು ಅಡವಿಟ್ಟುದನ್ನು ತಿಂದು ಹಾಕುವುದು. ಇತರರು ನ್ಯಾಸಾಪಹಾರ, ನ್ಯಾಸಾಪಹಾರ ಹಣವನ್ನ ಇಟ್ಟುಕೊಳ್ಳಿಕ್ಕೆ ನಮ್ಮ ಬಳಿಯಲ್ಲಿ ಯಾರಾದರೂ ಕೊಟ್ಟಿರ್ತಾರೆ. ಯಾಕೆಂದ್ರೆ ಒಳ್ಳೆಯ ಮನುಷ್ಯ, ವಿಶ್ವಾಸದ ಮನುಷ್ಯ ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಹಣವನ್ನಾಗಲಿ ಬಂಗಾರವನ್ನಾಗಲಿ ಯಾವುದೇ ಸಂಪತ್ತಿಯನ್ನಾಗಲಿ ವಾಪಸ್ ಬಿಟ್ಟಿರ್ತಾರೆ, ಮತ್ತೆ ಆಮೇಲೆ ತಗೊಳ್ಳೋಣ ಅಂತ. ಅದನ್ನೇನ್ ಮಾಡೋದು ತಿಂದು ಹಾಕುವುದು, ಹಣ ತಿಂದು ಹಾಕುವುದು, ಬಂಗಾರ ತಿಂದು ಹಾಕುವುದು, ಬೆಳ್ಳಿ ತಿಂದು ಹಾಕುವುದು. ತಿಂತಾರೆ ಬೆಳ್ಳಿ ಯಾರ? ಬಂಗಾರ ಬೆಳ್ಳಿ ತಿನ್ಕೇನು ಕರ್ಜಿಕೆ ಅನ್ನೋದು? ಬೆಳ್ಳಿಯನ್ನೇ ತಿಂದು ಹಾಕಿದ್ರಂತೆ, ಹಣವನ್ನೇ ತಿಂದು ಹಾಕಿದ್ರಂತೆ. ಹಣ ತಿಂತಾರೆ ಯಾರ? ಆಮೇಲೆ ಹಂಗ್ಯಾಕಂತಾರು ಹಣ ನಮ್ದೆಲ್ಲ ತಿಂದು ಹಾಕಿರಂತ? ಹಣ ತಿಂದ್ರು ಅಥವಾ ಹಣ ಕೊಟ್ಟು ಸಾಮಾನು ತಂದು ತಿಂದಿದಾರು? ಮತ್ ಹೇಳುವುದರಲ್ಲಿ ಏನ್ ಬರ್ತದೆ ನೋಡಿ, ನಮ್ಮ ಹಣ ತಿಂದ್ರು, ನಮ್ ಸಂಪತ್ತಿ ಎಲ್ಲ ನುಂಗಿರು, ಇವ್ರ ಸಂಪತ್ತಿ ಎಲ್ಲ ನುಂಗಿರಂತ. ಗಟ್ಲಾಗಿ ಇಳಿತ ಹೆಂಗದ? ಇದು ವ್ಯವಹಾರ, ವ್ಯವಹಾರ ನಯದಿಂದ ನುಂಗಿದ್ರು, ನಿಶ್ಚಯ ನಯದಿಂದ ಆ ಹಣವನ್ನು ಕೊಟ್ಟು ಪದಾರ್ಥಗಳನ್ನು ತಂದು ತಿಂದರು, ನಿಶ್ಚಯ ನಯ. ವಾಸ್ತವಿಕವಾಗಿ ಏನ್ ತಿಂದ್ರು? ಹಣ ತಿಂದ್ರೇನು? ಇಲ್ಲ, ಹಣ ಕೊಟ್ಟು ಅದನ್ನು ಉಪಯೋಗಿಸಿದ್ರು, ಆ ಹಣವನ್ನು ಉಪಯೋಗಿಸಿದ್ರು, ಅದನ್ನು ಕೊಟ್ಟು ಸಾಮಾನು ತಂದ್ರು, ತಿಂದ್ರು. ತಿಂದ್ರ ಅನ್ನೋದನ್ನು ನಡೀಬಹುದು, ನುಂಗಿದ್ರು. ಭಾಷೆ ಹೇಗಿದೆ ನೋಡಿದ್ದು? ಹಾ, ಸ್ವಾಮಿತ್ವ ಬೇರೆದವ್ರದ್ದು ಇತ್ತು, ಬೇರೆದವರ ವಸ್ತುಗಳನ್ನ ದೋಚಿಕೊಳ್ಳೋದು, ಅವುಗಳನ್ನ ಕೊಡದೇ ಇರೋದು, ಮುಚ್ಚಿಡೋದು. ನ್ಯಾಸಾಪಹಾರ ಅಂದ್ರೆ ನ್ಯಾಸಾಪಹಾರ ನೀ ಅಂದರೆ ನಿಶ್ಚಯ. ಶಬ್ದ ಹೆಂಗ್ ತಯಾರಾಗಿದೆ ನೋಡಿ, ನೀ ಅಂದರೆ ನಿಶ್ಚಯ, ಆಸ ಅಂದರೆ ಇಟ್ಟದ್ದು, ಆಸ. ಅಪಹಾರ ಅಂದರೆ ಅಪಹರಿಸುವುದು, ನಮ್ಮ ಬಳಿಯಲ್ಲಿ ಇಟ್ಟಂತ ಹಣವನ್ನು, ಬೇರೆಯವರ ಹಣವನ್ನು ನಾವು ಅಪಹರಿಸುವುದು. ಅಂದರೆ ನೀವೇನ್ ನಮ್ಮ ಹತ್ತಿರ ಇಟ್ಟಿಲ್ಲ, ಯಾವುದೂ ಸಾಕ್ಷಿ ಇಲ್ಲ ಅಂತ ಹೇಳಿಬಿಡುದು. ಈ ತರ ವೃತ್ತಿಕರು ಮಾಡುವುದಿಲ್ಲ. ವೃತ್ತಿಕರು ಮಾಡಿದ್ರು ಅಂತಂದ್ರೆ ಅತಿಚಾರ. ಇದು ಅತಿಚಾರ ಆಯ್ತು, ಗೊತ್ತಾಯ್ತಲ್ಲ. ಇನ್ನು ಇದನ್ನ ಅನಾಚಾರ ರೂಪದಲ್ಲಿ ಹೇಗೆ ತಿಳ್ಕೋಬೇಕು? ಇಟ್ಟಂತ ವಸ್ತುಗಳನ್ನ ನುಂಗುವುದು, ಇದು ಅತಿಚಾರ ಆಯ್ತು. ಅದನ್ನ ಹೇಳಿದ್ರಲ್ಲ, ತಿಂದು ಹಾಕುವುದು ಅಂತಂದ್ರೆ ತಿಂದು ಹಾಕಿ ಮುಗಿಸಿದಾನೆ, ಆದರೂ ಅತಿಚಾರ ಇದು, ಮುಗಿಸಿದಾನೆ ಅತಿಚಾರ. ಇನ್ನು ಅನಾಚಾರ ಅಂತಂದ್ರೆ ಏನು? ಯಾವ ತರ ಇದು ಇಂಥದ್ದೇ ವಸ್ತು ಅನಾಚಾರ ರೂಪದಲ್ಲಿ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಒಂದು ಸಲ ನುಂಗುವುದು ಅತಿಚಾರ, ನುಂಗುವುದನ್ನೇ ಪದೇ ಪದೇ ಅಲ್ಲ, ಪದೇ ಪದೇ ನುಂಗಿ ಅದನ್ನೇ ಬದುಕನ್ನಾಗಿ ಇರಿಸಿಕೊಳ್ಳುವುದು. ನುಂಗೋದೇ ಬದುಕಾಯಿತು ಅಂತಂದ್ರೆ ಅನಾಚಾರ, ವೃತ ಇಲ್ಲ. ಯಾವಾಗಾದ್ರೂ ಒಮ್ಮೆ ಆಯಿತು ಅಂತಂದ್ರೆ ಅತಿಚಾರ ಆಯಿತು. ಅದಕ್ಕೆ ಪ್ರಾಯಶ್ಚಿತ್ತಿದೆ, ಪ್ರತಿಕ್ರಮಣ ಇದೆ, ಎಲ್ಲ ಇದೆ. ಆದರೆ ಬಾರಿ ಬಾರಿಗೆ ಅದನ್ನ ಮಾಡುವಂಥದ್ದು, ಆಮೇಲೆ ಅದನ್ನು ಮಾಡದೇ ನಮಗೆ ನಡೆಯಲ್ಲ, ನಡೆಯುವುದೇ ಇಲ್ಲ. ಅದಕ್ಕಾಗಿ ಅದನ್ನು ಮಾಡಬೇಕು ಅಂತಂದ್ರೆ ಜೀವನೋಪಾಯ ಆಯಿತು. ನ್ಯಾಸಾಪಹಾರವೇ ಜೀವನೋಪಾಯ ಆಯಿತು ಅಂತಂದ್ರೆ ಇಟ್ಟದ್ದನ್ನೆಲ್ಲ ನುಂಗೋದು, ಇಟ್ಟದ್ದನ್ನೆಲ್ಲ ನುಂಗೋದು. ಆಮೇಲೆ ಎಷ್ಟು ದಿನ ನುಂಗೋದು? ಒಂದು ದಿವಸ, ಎರಡು ದಿವಸ. ಆಮೇಲೆ ಎಲ್ಲರಿಗೂ ಗೊತ್ತಾಯಿತು ಅಂತಂದ್ರೆ ಇಡುವುದನ್ನು ಬಂದ್ ಮಾಡ್ತಾರೆ, ವಿಶ್ವಾಸ ಹೋಗಿಬಿಡ್ತದೆ. ವೃತ್ತಿಕ ಮನುಷ್ಯ ಪ್ರತಿಮಾಧಾರಿ ಅಂತಂದ್ರೆ ನೇರವಾಗಿ ಎಲ್ಲ ಜನರು ಆತನ ಮೇಲೆ ವಿಶ್ವಾಸ ಮಾಡ್ತಾರೆ. ವೃತ್ತಿಕರ ಕೈಯಲ್ಲಿ ಹಣ ಕೊಡಬೇಕು, ಏನೇನಾಗಲ್ಲ. ಅವೃತ್ತಿಕರ ಕೈಯಲ್ಲಿ, ನಾಲ್ಕನೇ ಗುಣಸ್ಥಾನದ ದವರ ಕೈಯಲ್ಲಿ ಕೊಟ್ರಿ ಅಂತಂದ್ರೆ ಏನು ಗ್ಯಾರಂಟಿ ಇಲ್ಲ. ಅಥವಾ ಒಂದನೇ ಗುಣಸ್ಥಾನದ ದವರ ಕೈಯಲ್ಲಿ ಕೊಟ್ರಿ ಅಂತಂದ್ರೆ ಅದಂತೂ ಮುಗಿದ ಹೋಯಿತು, ಯಾರೂ ವಿಶ್ವಾಸ ಮಾಡಲ್ಲ. ಸಮ್ಯಕ್ ದೃಷ್ಟಿಗಳ ಮೇಲೆ ಸ್ವಲ್ಪ ವಿಶ್ವಾಸ ಮಾಡಬಹುದು, ವೃತ್ತಿಕರ ಮೇಲೆ ಪೂರ್ತಿ ವಿಶ್ವಾಸ ಮಾಡಬಹುದು. ಯಾವುದೂ ಹಣವನ್ನ, ಎಷ್ಟು ದೊಡ್ಡ ಹಣವನ್ನು ಕೂಡ ಕೊಟ್ಟರೂ ಕೂಡ ಅವರು ಅದನ್ನ ನೀತಿ ನ್ಯಾಯಪೂರ್ವಕವಾಗಿ ಇಟ್ಕೊಂಡು ನಿಮಗೆ ಹೊರಳಿ ಕೊಡಬಹುದು. ಯಾಕೆಂದ್ರೆ ಸ್ವತಃ ಅವರು ತಮ್ಮ ಬದುಕಿನಲ್ಲಿ ಪರಿಗ್ರಹವನ್ನ ಸೀಮಿತ ಮಾಡಿಕೊಂಡಿದ್ದಾರೆ ಅಂದಮೇಲೆ ಪರರ ಹಣವನ್ನು ಯಾಕೆ ದೋಚಿಕೊಂಡರು? ಅದಕ್ಕಾಗಿ ಪೂರ್ತಿ ವಿಶ್ವಾಸ ಆಗ್ತದೆ. ಯಾರು ತ್ಯಾಗಿಗಳು ಅವರ ಮೇಲೆ ಪೂರ್ತಿ ವಿಶ್ವಾಸ ಆಗುತ್ತೆ. ಎರಡನೇ ಪ್ರತಿಮಾಧಾರಿಗಳ ಕಡೆಗೆ ಕೊಡಬಹುದು ಸ್ವಲ್ಪ ಸಮಯದವರೆಗೆ, ಅಂದರೆ ಅದನ್ನ ಕಾಯಂಆಗಿ ಇಟ್ಟುಕೊಳ್ಳತಕ್ಕಂಥದ್ದು ಕೂಡ ಅವರಿಗೆ ಸರಿಯಲ್ಲ. ಯಾಕೆಂದ್ರೆ ಅವರ ನೌಕರ ನಾವಾಗಿಬಿಡ್ತೀವಿ. ನಿಮ್ಮ ಹಣ ನಾವು ಕಾವಲ ಮಾಡ್ತೀವಿ, ಈ ತರ ಆಯ್ತಲ್ಲ. ತಾತ್ಕಾಲಿಕ ಪರಿಸ್ಥಿತಿ ಇತ್ತು ಅಂತಂದ್ರೆ ಮಾತು ಬೇರೆ. ಆದರೆ ನೀವು ಹತ್ತರ ಇಟ್ಕೊಳ್ಳಿ, ನಿಮ್ಮ ಹತ್ತರ ಬಹಳ ವಿಶ್ವಾಸ ಇತ್ತು ನಮ್ಗೆ, ಮತ್ತ ಇಡೀ ಜೀವನ ಎಲ್ಲ ನಿಮ್ಮ ಹತ್ತರ ಇರಲಿ, ನಾವು ಎಷ್ಟೆಷ್ಟು ಬೇಕು ಅಷ್ಟು ನಾವು ತಗೋತೀವಿ, ಇಟ್ಕೊಳ್ಬಹುದಾ? ವೃತ್ತಿಕರ್ ನಮ್ದ ಬೇಡ ಅಂತ ಹೇಳಿ ಬಿಟ್ಟಿದ್ದೀವಿ, ಮತ್ತೊಬ್ಬರದ ಕಾವಲ ಹೇಗೆ ಮಾಡೋದು ನಾವು? ತಾತ್ಕಾಲಿಕವಾಗಿ ಇಲ್ಲಿ ಸ್ವಲ್ಪ ಹೋಗಿ ಬರೋದೈತಿ, ಮತ್ತ ಅಷ್ಟೋ ತನಕ ಇಟ್ಕೋ ಅಂತಂದ್ರೆ ಇಟ್ಕೋಬಹುದು. ಅದು ಕೂಡ ವಿಕಲ್ಪಕ್ಕೆ ಕಾರಣ ಆಗ್ತದೆ. ಯಾಕೆ? ಆ ಹೋಗಿ ಬರುವಷ್ಟರಲ್ಲಿ ಯಾರಾದರೂ ಇಲ್ಲಿಂದ ಕಳವು ಮಾಡಿಕೊಂಡು ಹೋದ್ರು ಅಂತಂದ್ರೆ ಆಮೇಲೆ ನನ್ನ ಮೇಲಿಂದ ವಿಶ್ವಾಸ ಕಳೆದಲ್ಲ ಈ ಮನುಷ್ಯಂದು. ಎಷ್ಟೋ ಸಲ ಹಾಗೆ ಆಗ್ತದೆ ಅಲ್ಲ. ಎಷ್ಟು ಪ್ರಾಮಾಣಿಕ ಇದ್ರೂ ಯಾರೋ ಎತ್ಕೊಂಡು ಹೋಗಿಬಿಟ್ರು ಅಂತಂದ್ರೆ ಅವನು ಬರುವಷ್ಟರಲ್ಲಿ ಇವನು ಕೇಳಿದ, ಏನಾಯ್ತು ಎತ್ಕೊಂಡು ಹೋದ್ರೆ ಯಾರು? ಆಮೇಲೆ ಫಸ್ಟ್ ಸಮಸ್ಯೆ ಯಾರ ಮೇಲೆ ಆಗೋದು? ಅವನ ಮೇಲೆ ಆಗೋದು. ಅದಕ್ಕಾಗಿ ಇಂಥ ಕಾರ್ಯಗಳನ್ನ ಮಾಡಲೇಬಾರದು. ಯಾವುದರಿಂದ ಸಂಶಯ ಉತ್ಪನ್ನ ಆಗ್ತದೆ ಅಂತಹ ಕಾರ್ಯಗಳನ್ನ ಮಾಡಲೇಬಾರದು. ನ್ಯಾಸಾಪಹಾರ ನಮ್ಮ ಬದುಕಿನ ಸಾಧನವಾಗಬಾರದು. ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಮತ್ತು ವೃತಿಕರಿಗೆ, ಐದನೇ ಗುಣಸ್ಥಾನದ ಮನುಷ್ಯರಿಗೆ. ಎರಡ್ನೂರ 211 ಅಚೌರ್ಯಾನುವ್ರತದ ಐದು ಅತಿಚಾರಗಳು ಯಾವುವು? ಒಂದೆದ್ದು ಸ್ತೇನ ಪ್ರಯೋಗ. ಎಲ್ಲ ಸಂಸ್ಕೃತ ಶಬ್ದಗಳು ಸ್ತೇನ ಅಂದರೆ ಚೋರಿ. ಸ್ತೇನ ಅಂದರೆ ಚೋರಿ, ಕಳವು. ಸ್ತೇನ ಪ್ರಯೋಗ, ಚೌರಾರ್ಥದಾನ, ವಿಲೋಪ, अतिचार, हीनादिक अतिचार, हीनादिक विनिमान अतिचार ಮತ್ತು ಪ್ರತಿರೂಪಕ ವ್ಯವಹಾರ ಅತಿಚಾರ. ಈ ರೀತಿಯಾಗಿ ಅಚೌರ್ಯ ಅನುವೃತದಲ್ಲಿ ಐದು ಅತಿಚಾರಗಳಿವೆ. ಅವುಗಳನ್ನು ಹಚ್ಚಬಾರದು. ವೃತದಲ್ಲಿ ಅತಿಚಾರ ದೋಷವನ್ನು ಹಚ್ಚಬಾರದು. ಸ್ತೇನ ಪ್ರಯೋಗ ಅಂದರೆ ಕಳ್ಳರನ್ನು ಕದಿಯಲು ಪ್ರೇರೇಪಿಸುವುದು. ಕಳ್ಳರನ್ನು ಕದಿಯಲು ಪ್ರೇರೇಪಿಸುವುದು, ತಾನು ಕದಿಯುವುದಿಲ್ಲ, ಮತ್ತೊಬ್ಬರಿಗೆ ಪ್ರೇರಣೆ ಮಾಡಿ ನೀನು ಅದನ್ನು ಕದ್ದುಕೊಂಡು ಬಾ ಅನ್ನೋದು. ವೃತ್ತಿಕರು ಮಾಡಬಹುದು, ವೃತ್ತಿಕರು ಸಂಯಮಿಗಳು ಇಂಥ ಕಾರ್ಯವನ್ನು ಕೂಡ ಮಾಡಲ್ಲ. ತಾವು ಚೋರಿಯನ್ನು ಮಾಡಲ್ಲ, ಪರರಿಗೆ ಮಾಡು ಅನ್ನುವಂಥ ಅನುಮೋದನೆಯನ್ನು ಕೊಡುವುದಿಲ್ಲ, ಪ್ರೇರೇಪಿಸುವುದಿಲ್ಲ. ಇದು ಸ್ಥೇನ ಪ್ರಯೋಗ ಅತಿಚಾರ. ಚೌರಾರ್ಥ ದಾನ, ಕದ್ದ ಮಾಲುಗಳನ್ನು ಖರೀದಿಸುವುದು. ಕದ್ದುಕೊಂಡು ಯಾರು ಬಂದಿರ್ತಾರಲ್ಲ, ಸಂಗ್ರಹ ಮಾಡಿರ್ತಾರವರು, ಆಮೇಲೆ ಕದ್ದು ತಂದಿರತಕ್ಕಂತಹ ಮಾಲ್ ಸಸ್ತಾ ಇರ್ತದೆ ಸ್ವಲ್ಪ. ವೃತ್ತಿಕರು ಅದನ್ನು ಖರೀದಿ ಮಾಡಿಕೊಳ್ಳಬಾರದು. ಖರೀದಿ ಮಾಡಿಕೊಂಡರೆ ಅತಿಚಾರ. ನೋಡ್ರಿ, ಯಾವ ತರ ಸಾವಧಾನಿಯಿಂದಿರಬೇಕು, ಯಾವ ವೃತ್ತವನ್ನ ಯಾವ ತರ ಇಟ್ಕೋಬೇಕು ಅನ್ನುವುದನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಇವೆಲ್ಲ ನಮ್ಮ ಬದುಕಿನ ವ್ಯವಹಾರಗಳು. ಈ ವ್ಯವಹಾರದಲ್ಲಿಯೂ ಕೂಡ ಎಷ್ಟು ಎಚ್ಚರಿಕೆಯಿಂದ ಹೇಗಿರಬೇಕು ಅನ್ನುವುದನ್ನು ಹೇಳಿಕೊಡ್ತಾ ಇದ್ದಾರೆ. ತತ್ವಾರ್ ಸೂತ್ರದಲ್ಲೂ ಇದೆ ಇದು. ಯಾವ ಅಧ್ಯಾಯದಲ್ಲಿ ಗೊತ್ತಾ? ಏಳನೇ ಅಧ್ಯಾಯದಲ್ಲಿ, ಏಳನೇ ಅಧ್ಯಾಯ. ಕದ್ದ ಮಾಲುಗಳನ್ನು ಖರೀದಿಸುವುದು. ಯಾರು ಕದ್ದು ತಂದು ಮಾರುತ್ತಿರ್ತಾರೆ ಅದನ್ನು ಸಸ್ತಾದಲ್ಲಿ ಸಿಗ್ತದೆ ಅಂತ ಹೇಳಿಬಿಟ್ಟು ಆ ಅಂಗಡಿಗೆ ಹೋಗಿ ಅದನ್ನು ಸಸ್ತಾದಲ್ಲಿ ಖರೀದಿ ಮಾಡಿಕೊಂಡು ಬರೋದು ಕೂಡ ಅತಿಚಾರ ದೋಷಿದೆ. ಅದರದ್ದು ಎಷ್ಟು ಬೆಲೆ ಇದೆ ಅಷ್ಟು ಕೊಟ್ಟು ತಗೊಂಡು ಬರೋದು ಅತಿಚಾರ ಏನಲ್ಲ. ಆದರೆ ಸಸ್ತಾ ಸಿಗ್ತದೆ ಅಂತ ಹೇಳಿಬಿಟ್ಟು ಕಡಿಮೆ ರೊಕ್ಕದಲ್ಲಿ ಕದ್ದಿರುವಂತಹ ಮಾಲುಗಳನ್ನು ಖರೀದಿ ಮಾಡಿಕೊಳ್ಳೋದು, ಇಂಥ ಪ್ರಸಂಗ ಬರ್ತಾವಲ್ಲ. ಯಾವ್ಯಾವ ವಿಷಯದಲ್ಲಿ ಬರ್ತಾವು? ಬಂಗಾರ, ತೊಡಗು ಮಾಡಿದ ಬಂಗಾರ ಕಳ್ಳರು ತಂದು ಗುಪ್ತವಾಗಿ ಒಬ್ಬರಿಗೆ ಹೇಳ್ತಾರೆ, ನಮ್ಮಲ್ಲಿ ಸ್ವಲ್ಪ ಬಂಗಾರ ಐತಿ, ಸ್ವಲ್ಪ ಸಸ್ತಾದ ಕೊಡ್ತೀವಿ ತಗೊಳ್ಳಿ ಅಂತಾರೆ. ಎಲ್ಲ ವಸ್ತು ಬಾಂಡಿ ಬರ್ತಾನ. ವ್ಯವಹಾರದಲ್ಲಿ ಈ ತರ ಆಗೋದು ಸಾಧ್ಯ ಇದೆ. ಯಾಕಂದ್ರೆ ಶ್ರಾವಕರು, ಎರಡನೇ ಪ್ರತಿಮಾಧಾರಿಗಳು ಮನೆಯಲ್ಲಿ ಇರತಕ್ಕಂಥವರು, ಗೃಹಸ್ಥರು ಶ್ರಾವಕ ಧರ್ಮವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಆಶೆ ಹುಟ್ಟಬಹುದು, ಮಾಲ್ ಸಸ್ತಾ ಸಿಗ್ತಾ ಇದೆ ಅಂದಮೇಲೆ ಯಾಕೆ ತಗೋಬಾರದು ಅನ್ನುವಂಥ ಅಪೇಕ್ಷೆ ಬರಬಹುದು. ಆಶೆ ಹುಟ್ಟಬಾರದು. ಎಷ್ಟು ಅದರದ್ದು ಕಿಮ್ಮತ್ತಿದೆ ಅಷ್ಟು ಇಮಾನ್ದಾರಿಯಿಂದ ಕೊಡೋದು, ವಸ್ತು ತಗೊಳ್ಳೋದು. ಸಸ್ತಾ ಸಿಗ್ತದೆ ಅಂದ್ಬಿಟ್ಟು ಆಶೆ ಪಡಬಾರದು. ವೃತ್ತಿಗಳಿಗೆ ಆಶೆ ಮಾಡೋದು ಸರಿಯಲ್ಲ. ಇಚ್ಛಾ ನಿರೋದು ತಪ್ಪ ಅಂದಿದ್ದಾರೆ. ಆಮೇಲೆ ವ್ಯಾಪಾರ ಉದ್ಯೋಗ ಒಂದು ಸಾಂಸಾರಿಕ ಲೇನ್ ದೇನ್ಗಳಲ್ಲಿ ಆಶೆಯನ್ನು ಮಾಡಬಾರದು. ಚೌರಾರ್ಥ ದಾನ ಆಯ್ತ. ಇನ್ನು ವಿಲೋಪ ಅತಿಚಾರ, ರಾಜಕೀಯ ವಿನಿಮಾವಳಿಗಳ ಉಲ್ಲಂಘನೆ. ನಿಯಮಾವಳಿಗಳ ಉಲ್ಲಂಘನೆ. ನಿಯಮಾವಳಿ ಅಂತಂದ್ರೆ ಏನು? ಎಂಥ ನಿಯಮಾವಳಿ? ರಾಜಕೀಯ ನಿಯಮಗಳು. ಆಶೆ ಆಗ್ತದೆ ಎಲ್ಲ. ರೊಕ್ಕ ಬೇಡ್ತಾರು. ಅದು ಉಲ್ಲಂಘನೆ ಮಾಡಿದಂಗಲ್ಲ. ಒಂದು ಓಟು ಹಾಕಿದ್ರಿ, ಇನ್ನೊಂದು ಕಡೆಗೂ ಹಾಕುವಂತ ಆಸೆ ಯಾಕೆ ಬರ್ತದೆ ಅಂತಂದ್ರೆ ಇವ್ರು ಸ್ವಲ್ಪ ರೊಕ್ಕ ಕೊಡ್ತಾರೆ ಅಂತ ಹೇಳಿ ಹಾಕ್ತಾರೆ. ರೊಕ್ಕಿನ ಆಸೆಗಾಗಿ ಎರಡು ಕಡೆಗೆ ಓಟ್ ಹಾಕೋದು, ತಪ್ಪಿಸಿ ತಪ್ಪಿಸಿ ಏನಾದರೂ ಮಾಡೋದು, ರಾಜಕೀಯ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡುವುದು ವಿಲೋಪ, ವಿಲೋಪ ಅತಿಚಾರ. ವೃತ್ತಿಕರಿಗೆ ಅದಕ್ಕಾಗಿ ವೃತ್ತಿಕರಿಗೆ ಏನ್ ಹೇಳಿದ್ರು ಅಂತಂದ್ರೆ, ವೃತ್ತಿಕರು ಓಟ್ ಹಾಕಕ್ ಬರಲ್ಲ, ಹಾಕಲೇಬಾರದು ಅಂತ ಹೇಳಿದ್ದಾರೆ. ಪ್ರತಿಮಾಧಾರಿಗಳಿಗೆ ಓಟ್ ಹಾಕಲಿಕ್ಕೆ ಬರಲ್ಲ. ಮಹಾವೃತ್ತಿಗಳು, ದೇಶವೃತ್ತಿಗಳು, ನೋ ವೋಟಿಂಗ್ ಪವರ್, ಇದು ನಿಯಮ, ಇದು ಧರ್ಮಕ್ಷೇತ್ರದ ನಿಯಮ. ಇವರಿಗೆ ಪವರ್ ಇಲ್ಲ, ಅಲ್ಲಿರಬಹುದು ಆದ್ರೆ ಇಲ್ಲಿಲ್ಲ. ಪ್ರತಿಮಾಧಾರಿ ಆದ್ರೆ ಅಂತಂದ್ರೆ ವೋಟಿಂಗ್ ಮಾಡೋದಿಲ್ಲ, ಯಾಕಂದ್ರೆ ಅದರೊಳಗೆ ನೋಡಿ ವೋಟ್ ತಗೊಂಡು ಎಷ್ಟು ಪಾಪಗಳನ್ನು ಮಾಡ್ತಾರೆ ಅವರು. ಒಬ್ಬ ಮನುಷ್ಯ ಕತ್ಲಖಾನೆಯನ್ನು ತೆಗೆಯಬಹುದು ಸ್ವಾರ್ಥಿಯಾಗಿ, ಏನೇನೋ ಪಾಪಗಳನ್ನು ಮಾಡಬಹುದು. ಆತ ಮಾಡಿರತಕ್ಕಂತಹ ಪಾಪಗಳ ಬಂಧನ ನಮಗೂ ಇದೆ, ಅನುಮೋದನೆ ಕೊಟ್ಟಂತೆ ಆಗ್ತದೆಯಲ್ಲ, ಅನುಮತಿ ಆಗ್ತದೆ, ಸಮರ್ಥನ ಮಾಡ್ತಾ ಇದ್ದೀವಿ. ನೀ 5 ವರ್ಷ ಇದ್ದುಕೊಂಡು ಆ ಪದದ ಮೇಲೆ ಏನ್ ಮಾಡ್ತೀಯ ಅದಕ್ಕೆಲ್ಲ ನಮ್ದ ಸಹಯೋಗ ಇದೆ, ನೀನು ಹೋಗು ಮುಂದ ಮಾಡಿದನ್ನ ಅಂದಂಗದು ಅಲ್ಲ ಅನ್ನೋದಿಲ್ಲಲ್ಲ. ಹಾ, ಬೋಟಿಂಗ್ ಹಾಕ್ತಂದ್ರೆ ಅದು ಪ್ರೇರಣೆ ಕೊಟ್ಟಂಗ, ಅನುಮೋದನ ಮಾಡಿದಾಗ. ಆದರೆ ಇದು ರಾಜಕೀಯ ನಿಯಮಾವಳಿಗಳ ಉಲ್ಲಂಘನೆ ಅಲ್ಲ. ವೃತ್ತಿಕರು ಬೋಟಿಂಗ್ ಮಾಡೋದಿಲ್ಲ ಅಂತಂದ್ರೆ ರಾಜಕೀಯ ನಿಯಮಾವಳಿಗಳ ಉಲ್ಲಂಘನೆ ಅಲ್ಲ, ಇದು ಧರ್ಮದ ರಕ್ಷಣೆ. ಯಾಕೆ ಬೋಟ್ ಕೊಡಬೇಕಂತಕ್ಕಂಥದ್ದು ಯಾವ್ದು ನಿಯಮ ಇದೆಯೇನು? ಯಾರಿಗೆ? ಗೃಹಸ್ಥರಿಗೆ. ವೋಟಿಂಗ್ ಮಾಡ್ತಕ್ಕಂಥದ್ದೇನು ನಿಯಮ ಇದೇನು? ಇಲ್ಲ, ಯಾವ ನಿಯಮನೂ ಇಲ್ಲ. ಕೊಡಬಹುದು, ಕೊಡದೇನು ಇರಬಹುದು, ನಮ್ಮ ಸ್ವ ಇಚ್ಛೆ ಅದು. ಇಲ್ಲ, ಇಲೆಕ್ಷನ್ಗೆ ನಿಲ್ಲಬಹುದು. ವೃತ್ತಿಕರು ವೋಟ್ ಕೊಡ್ಲಿಕ್ಕೆ ನಡೀಲ್ಲ ಅಂದಮೇಲೆ ವೋಟಿಂಗ್ ಹೆಂಗ್ ನಿಲ್ಬಹುದು? ಮಾಡಬಹುದು, ಆದರೆ ಅದರಲ್ಲಿ ಅದರಲ್ಲೇನಿದೆ, ಒಂದು ಪದದಲ್ಲಿ ಒಂದು ಸ್ಥಾನದಲ್ಲಿ ಹೋಯಿತು ಅಂತಂದ್ರೆ ಬಹಳ ಜನರದ್ದು ಸ್ವಿಚ್ ಅಪ್ ಮಾಡಿ ಇಡೋದನ್ನು ಎದ್ದು ಹೋಗಬೇಡ್ರಿ, ಸ್ವಿಚ್ ಅಪ್ ಮಾಡಿಬಿಡ್ರಿ, ಯಾಕಂದ್ರೆ ಕಿಶಿಯೊಳಗೆ ಹುಚ್ಚಪ್ಪ ಐತೆ, ಅದು ಯಾವಾಗ ಬೇಕಾದಾಗ ಮಾತಾಡ್ತೈತಲ್ಲ ಹುಚ್ಚಪ್ಪ. ಅದು ಏನು? ಹಾ, ಇಲೆಕ್ಷನ್ಗೆ ನಿಲ್ಲಕ್ಕ ನಡಿಲ್ಲ, ವೃತ್ತಿಗಳಿಗೆ ನಡಿಲ್ಲ. ನಾಲ್ಕನೇ ಗುಣಸ್ಥಾನ ವೃತ್ತಿಗೆ ನಡಿಬಹುದು. ನಾಲ್ಕನೇ ಗುಣಸ್ಥಾನ ವೃತ್ತಿ ನಿಲ್ಲಬಹುದು, ಓಟ್ ಹಾಕಬಹುದು, ಓಟ್ ತಗೋಬಹುದು. ಆದರೆ 5ನೇ ಗುಣಸ್ಥಾನ ವೃತ್ತಿಗೆ ನಡಿಲ್ಲ. ಸತ್ಯಮಹೋರ್ದಕ್ಕೆ ದೋಷ ಬರ್ತದೆ, ಆದ್ರಿಂದ ಹೇಳ್ತಾ ಇದಾರಲ್ಲ. ಹಾ, ಮತ್ತೆ ಹಿಂಸೆನೂ ಜಾಸ್ತಿ ಆಗ್ತದೆ. ನಾವು ನಮ್ಮದೇ ಆಗಿರತಕ್ಕಂತಹ ಪರಿಗ್ರಹವನ್ನು ಕಮ್ಮಿ ಮಾಡ್ಕೋತಾ ಇದ್ದೀವಿ ಅಂದಮೇಲೆ ಮತ್ತೊಬ್ಬರ ಪರಿಗ್ರಹದ ರಕ್ಷಣೆ, ಮಾರ್ಗದರ್ಶನ, ಇಂಥ ಚಿಂತೆ ವೃತ್ತಿಕರಿಗೆ ಇಲ್ಲ. 5ನೇ ಗುಣಸ್ಥಾನ ಅಂದ್ರೆ ಏನು? ಪಾಪದಿಂದ ಬದುಕುವುದು, ಕಳ್ಳತನದಿಂದ ಬದುಕುವುದು, ಕಳ್ಳ ಪಾಪ, ಅಸತ್ಯ ಪಾಪವನ್ನ ಅಂದ್ರೆ ನಿಂತವರು ಅಸತ್ಯ ಮಾತನಾಡೇ ಇರ್ತಾರೆ. ಅಲ್ಲಿ ಅಂತೂ ಸತ್ಯ ಅಂತೂ ಏನು ಇರೋದೇ ಇಲ್ಲ. ಒಬ್ಬರಿಗೆ ಸತ್ಯ ಮಾತಾಡಬೇಕಾಗ್ತಿ, ಒಬ್ಬರಿಗೆ ಸುಳ್ಳು ಮಾತಾಡಬೇಕಾಗ್ತಿ, ಇಂಥ ಪ್ರಸಂಗ ಇದ್ದೇ ಇರ್ತವಲ್ಲಿ. ಇನ್ನೇನು, ಸಮ್ಯಕ್ ದೃಷ್ಟಿ ಮನುಷ್ಯ ಸ್ವಲ್ಪ ನಿಂತ್ಕೊಂಡಂತಂದ್ರೆ ಆತ ಸರಿಯಾಗಿ ರಾಜಕೀಯ ಮಾಡಬಹುದು. ಅತಿ ಭ್ರಷ್ಟಾಚಾರಿ ಸಮ್ಯಕ್ ದೃಷ್ಟಿಯಿಂದ ಸಂಭವವಿಲ್ಲ. ಸಮ್ಯಕ್ ದೃಷ್ಟಿ ಇರಲಿಲ್ಲ ಅಂತಂದ್ರೆ ಅತಿ ಭ್ರಷ್ಟಾಚಾರಿ ಇರುತ್ತೆ. ಮಿಥ್ಯಾದೃಷ್ಟಿನೂ ಒಳ್ಳೆ ರಾಜಕೀಯ ಮಾಡಬಹುದು, ಅದೇನಲ್ಲ. ಆದರೆ ಮಿಥ್ಯಾದೃಷ್ಟಿ ಜೀವ ಕಷಾಯ ಉದ್ವೇಗ ಆಯಿತು ಅಂತಂದ್ರೆ ಬಹಳ ಭ್ರಷ್ಟಾಚಾರಿ ಮಾಡಬಹುದು. ಮಿಥ್ಯಾದೃಷ್ಟಿಗೆ ದಯೆ ಬರೋಲ್ಲ, ಸಮ್ಯಕ್ ದೃಷ್ಟಿಗೆ ದಯೆ ಇದ್ದೇ ಇರ್ತದೆ. ಜಾಸ್ತಿ ಭ್ರಷ್ಟಾಚಾರಿ ಆಗೋಲ್ಲ ಸಮ್ಯಕ್ ದೃಷ್ಟಿ ವತಿಯಿಂದ, ಅತಿ ಕಡಿಮೆ ವಿಚಾರವಂತಿಕೆಯಿಂದ ಹೋಗ್ತಾನೆ. ಮಿಥ್ಯಾದೃಷ್ಟಿನೂ ಹೋಗಬಹುದು, ಆದರೆ ಹೋದ್ರೆ ಮಹಾನ್ ವ್ಯಕ್ತಿ. ಅದಕ್ಕಂತ ಹೇಳ್ತಾರಲ್ಲ, ಸಮ್ಯಕ್ ದೃಷ್ಟಿಗಳದ್ದು ನಾಟುಲ್ಲ ಅಂತಂದ್ರೆ ಮಿಥ್ಯಾದೃಷ್ಟಿಗಳದ್ದು ರಾಜ ಇದೆ. ಸಮ್ಯಕ್ ದೃಷ್ಟಿಗಳು ಎಲ್ಲಾರು ಒಂದಾದ್ರೆ ಅಂತಂದ್ರೆ ನಿಮ್ದು ನಾಟ್ತೈತಿ ಬೀಜ. ಆದರೂ ನಿಮ್ದು ಬಹುಮತ ಮಾಡ್ಕೊಂಡಿದ್ರೆ ನಿಮ್ದು ಯಾಕೆ ನಡಿಬಾರದು? ನಡೀಕ್ ಸಾಧ್ಯ ಇದೆಯಲ್ಲ. ಚತುರ್ಥ ಕಾಲದಲ್ಲಿ ಸಮ್ಯಕ್ ದೃಷ್ಟಿ ಜೀವಿಗಳ ಸಂಖ್ಯೆ ಜಾಸ್ತಿ ಇತ್ತು, ಭ್ರಷ್ಟಾಚಾರಿ ಕಡಿಮೆ ಇತ್ತು. ಇನ್ನು ಅವೃತ್ತಿಕರು ಜಾಸ್ತಿ ಇದ್ರು. ವೃತ್ತಿಕರೇ ಅಂದ್ರೆ ಹೇಳಬಹುದು 40% ವೃತ್ತಿಕರಿದ್ರು, 60% ಅವೃತ್ತಿಕರಿದ್ರು. ಅದು 40 ಅಂದ್ರೆ ಬಹಳ ಆಗ್ತದೆ, ಅದು ಅದರದ್ದು ಪ್ರಭಾವ ಬೀಳ್ತದೆ. 40% ವೃತ್ತಿಕರು, ಮುನಿಗಳು, ಪ್ರತಿಮಾಧಾರಿಗಳು, ಕೇವಲ ಜ್ಞಾನಿಗಳು, ಮಣಪರಿ ಜ್ಞಾನಿಗಳು, ಅವಧಿ ಜ್ಞಾನಿಗಳು, ಇವರೆಲ್ಲ ಜಾಸ್ತಿ ಇದ್ರು ಅಂತಂದ್ರೆ ಭ್ರಷ್ಟಾಚಾರಿ ಬಹಳ ಕಡಿಮೆ ಆಗುತ್ತೆ. ಉಪದೇಶ ಕೇಳ್ತಾರಲ್ಲ ಜನ, 60% ಮಂದಿ ಉಪದೇಶ ಕೇಳ್ತೈತಿ, ಅವರೊಳಗೆ ಸಾದಗಿ ಬಂದೇ ಬರ್ತದೆ, ಸ್ವಲ್ಪ ಆದರೂ ಬಂದೇ ಬರ್ತದೆ. ಅತಿ ಹೋಗಲ್ಲ, ಅತಿ ಭ್ರಷ್ಟಾಚಾರಕ್ಕೆ ಹೋಗಲ್ಲ ಯುಗ. ಅದಕ್ಕೆ 40 ಹಾಕೊಂಡೋದು ಒಂದು ನಮ್ಮ ಕರ್ತವ್ಯ. ನಾವು ನಮ್ಮ ಸಂಖ್ಯೆಯನ್ನು 40 ಮಾಡಿಕೊಳ್ಳೋದು, 60 ಸುಧಾರ ಆಗುತ್ತದೆ. 60 ಸುಧಾರ ಮಾಡೋದೇನು ಕಷ್ಟ ಅಲ್ಲ, 40 ನಾವು ಆಗಬೇಕಷ್ಟೇ. ನಮ್ದು ಸಂಖ್ಯೆ ಇಲ್ಲ ಅಂತಂದ್ರೆ, ಒಬ್ಬರು ಇಲ್ಲ ಅಂತಂದ್ರೆ ಮುಗೀತಲ್ಲ, ಎಲ್ಲರೂ ಅಂತವರಾಗ್ತೀವಿ, ಆದಿವಾಸಿಗಳಂತೆ. ಹೀನಾಧಿಕ ವಿನಿಮಾನ, ಅಳತೆ ತೂಕಕ್ಕಾಗಿ ಚಿಕ್ಕ ದೊಡ್ಡ ಸಾಧನವನ್ನಿಟ್ಟುಕೊಳ್ಳುವುದು ಹೀನಾಧಿಕ ವಿನಿಮಾನ ಅತಿಚಾರ. ಅಳತೆ ಮಾಡುವಾಗ ಎರಡು ಪ್ರಕಾರದ ಅಳತೆಗಳನ್ನು ಇಟ್ಟುಕೊಳ್ಳುದು, ನಿಟ್ವಿ ಅಡಿಸೇರ, ತಗೊಳ್ಳೋ ಸಲುವಾಗಿ ಏನಿದೆ ಅವು ದೊಡ್ಡ ಇಟ್ಕೊಳ್ಳೋದ, ಕೊಡೋ ಸಲುವಾಗಿ ಬ್ಯಾರೆ ಅಡಿಸೇರ, ಬ್ಯಾರೆ ನಿಟ್ವಿ ಇಟ್ಟುಕೊಳ್ಳೋದು. ಈ ವೃತ್ತಿಗಳು ಮಾಡುವುದಿಲ್ಲ. ಅಷ್ಟೆಲ್ಲ ಯಾವುದಕ್ಕೆ ಮಾಡ್ಕೊಂಡವರು? ಒಂದ್ 4 ಜಾಳ ಹೆಸರು ಬರೋ ಇದಾವು, ಮತ್ತೆ ವೃತ್ತಿಕರ ಅಂತ ಆಸೆ ಮಾಡ್ಯಾರೇನು? ಹಂಗ ಒಂದು ವೇಳೆ ಮಾಡುವ ಪ್ರಸಂಗ ಬಂತು, ಎಲ್ಲಾದರೂ ಒಮ್ಮೆ ಯಾವುದೋ ಒಂದು ಸಲ ಆಯಿತು ಅಂತಂದ್ರೆ ಅತಿಚಾರ ಆಯ್ತು, ಅದು ಅನಾಚಾರ ಅಲ್ಲ. ಇನ್ನು ಅದು ನಮ್ಮ ಬದುಕಿನ ಸಾಧನ ಆಯಿತು ಅಂತಂದ್ರೆ ಅನಾಚಾರ. ರಾವ್ ಸಾಬ್ ಅವರು ತಗಡಿ ಅಂತದೈತಿ ಅಂಗಡಿಯಾಗ, ಚಲೋ ಐತಲ್ಲ, ನನ್ ಜರ ಹೆಸರು ಕಡಿಮೆ ಐತಿ. ಅಂಗಡಿ ಐತಲ್ಲ ರಾವ್ ಸಾಬ್, ದಕ್ಷಿಣದಾಗ ಅಂಗಡಿ ಮಾಡೋರು ಬಹಳ ಕಮ್ಮಿ ಇದೆ, ಬಹಳ ಕಡಿಮೆ. ಹೊಲ ಮಾಡೋರು ಜಾಸ್ತಿ ಇದೆ, ಅಂಗಡಿಕ್ಕಿಂತಲೂ ಹೊಲದಲ್ಲಿ ಲಾಭ ಜಾಸ್ತಿ ಇದೆ. ಹೊಲ ಮಾಡೋರು ವೃತ್ತಿಕರಾಗುವುದು ಬಹಳ ಸರಳಿದೆ, ಇಮಾನದಾರಿ ಇರ್ತದೆ ಅವರಲ್ಲಿ, ಭ್ರಷ್ಟಾಚಾರಿ ಹೆಚ್ಚಾಗಲ್ಲ. ವ್ಯಾಪಾರಿಗಳಲ್ಲಿ ಬಹಳ ಅದು ಮಾಡಬಾರ್ದಂದ್ರೂ ಸ್ವಲ್ಪ ಆಯ್ವೇ ನೋಡಿಕೊಂಡು ಆದ ಪ್ರತಿನಿತ್ಯ ಆಗ್ತದೆ ಇದು. ಆದರೆ ಕೃಷಕರಿಗೆ ಹಾಗಲ್ಲ, ಒಂದ್ಸಲ ಕಬ್ಬ ಹಾಕಿ ಬಂದ್ರಂದ್ರೆ ಮುಗೀತು. ಭಗವಂತನ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಾರೆ, ಭಗವಂತ ಮಳಿ ಅಷ್ಟು ಕೇಳಿ ಸಾಕು. ಹೀನಾಧಿಕ ಮಾನೋನ್ಮ ವಿನಿಮಾನ, ಅಳತೆಗಳನ್ನು ತೂಕಗಳನ್ನು ಚಿಕ್ಕ ಅಥವಾ ದೊಡ್ಡದಾಗಿ ಇಟ್ಟುಕೊಳ್ಳೋದು ವ್ಯಾಪಾರಕ್ಕಾಗಿ ಉದ್ಯೋಗಕ್ಕಾಗಿ. ಈ ತರ ವೃತ್ತಿಕರು ಅಂಗಡಿ ಮಾಡಲಿಕ್ಕೆ ಬರಲ್ಲ ಅಂತಲ್ಲ, ಅಂಗಡಿ ಮಾಡಬಹುದು, ವ್ಯವಸಾಯ ಮಾಡಬಹುದು, ವ್ಯಾಪಾರ ಮಾಡಬಹುದು, ಕೃಷಿ ಮಾಡಬಹುದು, ಎಲ್ಲಿ ತನಕ ಮಾಡಬಹುದು, ಏಳನೇ ಪ್ರತಿಮೆವರೆಗೆ ಮಾಡಬಹುದು. ಎಂಟನೇ ಪ್ರತಿಮೆಯಲ್ಲಿ ತ್ಯಾಗ ಆಗುತ್ತದೆ. ನೌಕರಿ ಮಾಡಬಹುದು, ಉದ್ಯೋಗ ಮಾಡಬಹುದು, ವ್ಯವಸಾಯ ಮಾಡಬಹುದು. ಎಂಟನೇ ಪ್ರತಿಮಾ ತಗೊಂಡ್ರಿ ಅಂತಂದ್ರೆ ನೌಕರಿ ಇಲ್ಲ, ವ್ಯವಸಾಯ ಇಲ್ಲ, ಉದ್ಯೋಗ ಇಲ್ಲ, ಯುದ್ದ ಪರಿಗ್ರಹದಲ್ಲಿ ಧಾರ್ಮಿಕ ಜೀವನವನ್ನು ಜೀವಿಸುವುದು. ಆದರೆ ವೃತ್ತಿಗಳು ಒಂದು ವೇಳೆ ಅಂಗಡಿ ಮಾಡ್ತಾರಂತಂದ್ರೆ ಮಾಡಬಹುದು. ಎರಡು ಪ್ರತಿಮಾಧಾರಿಯಾಗಿ ಅಥವಾ ಏಳು ಪ್ರತಿಮಾಧಾರಿಯಾಗಿ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಬಹುದು, ವ್ಯವಸಾಯ ಮಾಡಬಹುದು. ಆದರೆ ಇಮಾನದಾರಿಪೂರ್ವಕವಾಗಿ ಮಾಡಬೇಕು. ಎಷ್ಟರಲ್ಲಿ ಮಾಲನ್ನು ತಂದಿದ್ದೇವೆ, ಸ್ವಲ್ಪ ಜೀವನೋಪಾಯದ ಲಾಭವನ್ನು ತಕ್ಕೊಂಡು ಅದನ್ನು ಮಾರಬಹುದು. ಆದರೆ ಚಲೋ ಗ್ರಾಹಕ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಕೈ ಬಿಡೋದು ಬೇಡ. ಅತಿ ಭ್ರಷ್ಟಾಚಾರಿಗೆ ಹೋಗಬಾರದು. ಹಾ, ಜ್ಞಾನಸಾಗರ್ ಮಹಾರಾಜರು ನೋಡ್ರಿ, ಅವರು ಆದರ್ಶ ಉದಾಹರಣೆ. ಅವರು ಬನಾರಸದಲ್ಲಿ ಚಿಕ್ಕ ವಯಸ್ಸಿನಲ್ಲಿ 15ನೇ ವಯಸ್ಸಿಗೆ ವಿದ್ಯಾರ್ಜನೆ ಮಾಡಬೇಕು, ಸಂಸ್ಕೃತ ಕಲಿಬೇಕು, ವಿದ್ವಾನ್ ಆಗಬೇಕು, ಶಾಸ್ತ್ರೀಯ ಆಗಬೇಕು ಅನ್ನುವಂತ ಭಾವ ಮೂಡಿಬಂತು. ತಂದೆಯವರಿರಲಿಲ್ಲ, ತೀರ್ಕೊಂಡಿದ್ರು ಚಿಕ್ಕ ವಯಸ್ಸಿನಲ್ಲಿ. ಮಕ್ಕಳು ಎಲ್ಲರೂ ಸಣ್ಣವರಿದ್ರು. ಎಷ್ಟು 6-4 ಜನ ಮಕ್ಕಳಿದ್ದಾರೋ, ಅಣ್ಣ ತಮ್ಮ 6 ಮಂದಿ ಇದ್ರು. ಆಮೇಲೆ ಇವರು ಚಿಕ್ಕವರು, ಇವರೇ ದೊಡ್ಡವರೇನು, ಚಿಕ್ಕವರಿದ್ರು. ಆಮೇಲೆ ಕಲೀಕಂತ ಹೇಳಿಬಿಟ್ಟು ಬನಾರಸ್ಸಕ್ಕೆ ಹೋದರು. ಕಲೀಲಿಕ್ಕೆ ಏನೂ ಹಣ ಇಲ್ಲ, ಏನಿಲ್ಲ, ಯಾರೋ ಒಬ್ರು ಕಳಿಸಿಕೊಟ್ರು, ತಮ್ಮ ದುಡ್ಡು ಹಾಕಿಬಿಟ್ಟು ಕಳಿಸಿಕೊಟ್ರು ಅವರನ್ನು ಕಲೀಲಿಕ್ಕೆ. ಅಲ್ಲಿ ಹೋದ ನಂತರ ರಾತ್ರಿ ಹಗಲಿ ಅಭ್ಯಾಸ ಮಾಡಬೇಕಲ್ಲ. ಚಿಮ್ನಿ ಹಚ್ಚಬೇಕು ಅಂತಂದ್ರೆ ರಾಕೇಲಿಲ್ಲ, ರಾಕೇಲ್ ತರಕ್ಕೆ ರೊಕ್ಕಿಲ್ಲ, ಏನ್ ಮಾಡೋದು? ಒಂದು ಹೊತ್ತು ಕಲಿಯವರು, ಒಂದು ಹೊತ್ತು ವ್ಯಾಪಾರ ಮಾಡೋರು. ಎಂಥ ವ್ಯಾಪಾರ? ತಾತ್ಕಾಲೀನ ವ್ಯಾಪಾರ. ಯಾ ಗಲಿಗೋಡ್ ಸುತ್ತಕೋತ್ ಬರ್ತಾರಲ್ಲ, ಕಂಬಳಿ ಮಾರು, ಆ ಚಾದರ್ ಮಾರು, ಟೋಪಿಗೆ ಮಾರು, ವಸ್ತುಗಳನ್ನು ಮಾರ್ತಾರಲ್ಲ, ಆತರ ಟಾವೇಲು ಮತ್ತು ಟೋಪಿಗೆ ಇಂಥ ಸಣ್ಣ ಸಣ್ಣ ವಸ್ತುಗಳನ್ನು ಖರೀದಿ ಮಾಡೋರು, ಸ್ವಲ್ಪ ಲಾಭ ತಗೊಂಡು ಅದನ್ನು ಮಾರೋರು. ಒಂದು ಹೊತ್ತು ವ್ಯಾಪಾರ, ವಿದ್ಯಾರ್ಜನೆಗಾಗಿ ರೊಕ್ಕ ಹುಡಿಸಿ ಅದರಿಂದ ಕಲಿತರವರು ಶಿಕ್ಷಣವನ್ನು ಬನಾರಸದಲ್ಲಿ. ಮತ್ತೆ ನಿಮಗೆಲ್ಲ ರೊಕ್ಕ ಕೊಟ್ರು, ಅವ್ವ ಅಪ್ಪ ತಲೆ ಬಡ್ಕೊಂಡ್ರು ಕಲಿ, ಸರಿಯಾಗಿ ಕಲಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಅಭ್ಯಾಸ ಹೆಂಗ್ ಮಾಡ್ತಿದ್ರು ಅಂತಂದ್ರೆ, ದೀಪ ಹಚ್ಚೋ ಸಲುವಾಗಿ ಎಣ್ಣೆ ಖರೀದಿ ಮಾಡಲಿಕ್ಕೆ ರೊಕ್ಕ ಇರ್ತಿರ್ಲಿಲ್ಲ. ಅದರ ಉಳಿತಾಯವನ್ನು ಹೇಗೆ ಮಾಡ್ತಿದ್ರು ಅಂತಂದ್ರೆ, ಲೈಟದ ಕಂಬ ಇರ್ತಾವಲ್ಲ ಹೊರಗೆ ಗಲ್ಲಿಗೆ, ಆ ಕಂಬದ ಕೆಳಗೆ ಕೂತ್ಕೊಂಡು ಬಾಯ್ಪಾಟ್ ಮಾಡ್ತಿದ್ರು, ದೇವಹ ದೇವವು ದೇವಾ. ಅವೆಲ್ಲ ಕಂದಿಲ್ಗಳು, ಅವ ಕಂದಿಲ್ ಇರ್ತಿದ್ದ ಅವಾಗ, ಅದ್ರ ಕೆಳಗೆ ಕೂತ್ಕೊಂಡು ಸರ್ಕಾರಿ ಎಣ್ಣೆ, ಸರ್ಕಾರಿ ಪ್ರಕಾಶ, ಸರ್ಕಾರಿ ಡ್ಯಾಮ್, ಸರ್ಕಾರಿ ಹಾದಿ, ಅಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಿದ್ದಾರೆ ಅವರು. ಆಚಾರ್ಯರು ಹೇಳ್ತಾರೆ ಇದನ್ನೆಲ್ಲ, ಕೆಲವೊಮ್ಮೆ ಪ್ರವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ತರ ಕಷ್ಟದಿಂದ ಕಲ್ತಿದ್ದಾರೆ ಅಂತಾರೆ ವಿದ್ಯೆಯನ್ನು. ಅಂಥ ಜ್ಞಾನಸಾಗರರು ಇವತ್ತು ಆಗ್ತಿರಲಿಲ್ಲ ಅಂತಂದ್ರೆ, ನಾವು ಯಾರೂ ಇಲ್ಲಿ ಇವತ್ತು ಪ್ರವಚನದಲ್ಲಿ ಇಲ್ಲಿ ಇರಲಾಗ್ತಿದ್ದು. ಈಗ ಒಂದೇನು ಜ್ಞಾನ ಸಿಗ್ತಾ ಇದೆ ಇಲ್ಲಿ, ಇದೆಲ್ಲ ಜ್ಞಾನ ಸಾಗರ್ ಮಹಾರಾಜರ ಕೃಪಾ ಇದೆ. ಒಬ್ಬರು ಇದ್ರು ಆಲ್ ಇಂಡಿಯಾ ಲೆವೆಲ್ದಾಗ ಪ್ರಕಾಂಡ ವಿದ್ವಾನ್, ಪ್ರಕಾಂಡ ಶಾಸ್ತ್ರಿ, ಧರ್ಮಶಾಸ್ತ್ರದ ಮರ್ಮಗಳನ್ನೆಲ್ಲ ತಿಳಿದುಕೊಂಡಿರತಕ್ಕಂತಹ ವ್ಯಕ್ತಿತ್ವ ಒಂದೇ ಒಂದಿತ್ತು. ಒಂದು ದೀಪವನ್ನು ಹಚ್ಚಿ ಹೋದರು, ಸಾವಿರ ದೀಪಗಳನ್ನು ಹಚ್ಚುವಂತಹ ಅಪೇಕ್ಷೆ ಇದ್ದರೂ ಹಚ್ಚಲಿಕ್ಕೆ ಆಗಲಿಲ್ಲ. ಕೊನೆ ಕೊನೆಯಲ್ಲಿ ತಮ್ಮ ಜೀವನದ ಕೊನೆಯ 5 ವರ್ಷಗಳ ಅವಧಿಯಲ್ಲಿ ನನಗೇನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಸೋತು ಹೋಗಿದ್ದರು. ಯಾರೂ ಸಿಗಲಿಲ್ಲ ಅಂತ ಅಂದುಕೊಂಡು ಹೋಗಿದ್ದರು, ಆದರೆ ಒಂದು ದೀಪ ಸಿಕ್ತು. ಅದನ್ನು ಒಂದು ಊರಿಸಿದ್ರು, ಅವರು 1,000,000,000 ದೀಪಗಳನ್ನು ಊರಿಸಿಬಿಟ್ರು. ಭಾರತದಲ್ಲಿ ಧರ್ಮದ ಜ್ಯೋತಿ ಬೆಳಗಿ ಪ್ರಕಾಶವಂತ ಆಗಿ ಇವತ್ತು ಸಂಪೂರ್ಣ ಜಗತ್ತಿಗೆ ಪ್ರಕಾಶವನ್ನು ನೀಡ್ತಾ ಇದೆ. ಆವಾಗ ಜ್ಞಾನಸಾಗರ್ ಆಗ್ತಿರಲಿಲ್ಲ ಅಂತಂದ್ರೆ ವಿದ್ಯಾಸಾಗರ್ ಮಹಾರಾಜರಾಗ್ತಾ ಇರಲಿಲ್ಲ, ಅವ್ರು ಆಗ್ತಿರಲಿಲ್ಲ ಅಂತಂದ್ರೆ ನಾವು ಆಗ್ತಿರಲಿಲ್ಲ, ನಾವು ಆಗ್ತಿರಲಿಲ್ಲ ಅಂತಂದ್ರೆ ನೀವೆಲ್ಲ ನೀವೆಲ್ಲ 24 ಸ್ಥಳ ಕಲಿತಿರಲಿಲ್ಲ ಇಲ್ಲಿ ಕೂತ್ಕೊಂಡು ನಕ್ಕಿ. ಹೀನಾದಿಕ ವಿನಿಮಾನ, ಅಳತೆ ತೂಕಕ್ಕಾಗಿ ಚಿಕ್ಕ ದೊಡ್ಡ ಸಾಧನವನ್ನಿಟ್ಟುಕೊಳ್ಳುವುದು, ಪ್ರತಿರೂಪಕ ವ್ಯವಹಾರ, ಬೆರಕೆ ವ್ಯವಹಾರ ಮಾಡುವುದು, ಪ್ರತಿರೂಪಕ ಬೆರಕೆ ವ್ಯವಹಾರ, ಒಳ್ಳೆಯ ವಸ್ತುವಿನಲ್ಲಿ ಅಂದರೆ ಮೌಲ್ಯವುಳ್ಳ ವಸ್ತುವಿನಲ್ಲಿ ಮೌಲ್ಯ ಇಲ್ಲದಂತಹ ಸ್ವಲ್ಪ ವಸ್ತುವನ್ನು ಬೆರೆಸಿ ಮಾರುವುದು. ಅಂದರೆ ಯಾವುದರಲ್ಲಿ ಯಾವುದನ್ನ ರಾಸ ಹೋಗೋದಿತ್ತು ನೋಡ್ರಿ, ಹೇಳ್ತೀನಿ ನಕ್ಕಿ. ತಂಬಾಕದೊಳಗೆ ಘಳ ಹಾಕಿ ಮಾರೋದ, ಆ ಕಿರಾಣಿ ಅಂಗಡಿಯಿಂದ ಸ್ವಲ್ಪ ಯಾಣ್ರಿ ಹೇಳ್ರಿ, ಕಸಕಸಿಯಾಗಿ ಯಾಣ್ ಹಾಕ್ತಾರು ಯಾನಿಲ್ಲ, ಕಸಕಸಿಯಾಗಿ ರಾಜಗಿರಿ ಹಾಕಿ ಮಾರೋದ, ಆಮೇಲೆ ಕಾಲಿ ಮಿರಚ್ ಏನಾಗ್ತಾರ ಕರಿ ಮೆಣಸು ಅತ್ರ ಪಪ್ಪಲ್ಕಾಯಿ ಬೀಜ ಹಾಕಿ ಮಾರೋದ, ಪಪ್ಪಲ್ಕಾಯಿ ಬೀಜ ಉಪ್ಪಿನಾಗ ತುಪ್ಪಿನೊಳಗೆ ಡಾಲ್ಡಾ ಹಾಕಿ, ತುಪ್ಪಿನೊಳಗೆ ಡಾಲ್ಡಾ ಬಿಟ್ಬಿಡ್ರಿ, ಅದು ಬಹಳ ಒಳ್ಳೆ ವಸ್ತು ಆಯ್ತು. ತುಪ್ಪಿನೊಳಗೆ ಚರ್ಬಿ ಹಾಕಿ ಮಾರ್ತಾರೆ, ಕೊಬ್ಬು ಪ್ರಾಣಿಗಳ ಕೊಬ್ಬು ಚರ್ಬಿ ಹಾಕಿ ಮಾರ್ತಾರೆ, ಬಹಳ ಜಾಸ್ತಿ ನಡೆದಿದೆ ಈಗ ವ್ಯಾಪಾರ, ಅಂಧ ವ್ಯಾಪಾರ, ಪಾಪಮಯ, ಅತಿ ಪಾಪಮಯ ವ್ಯಾಪಾರ. ನಾವು ಕೊಲ್ಹಾಪುರದಲ್ಲಿರುವಾಗ ಶಿಬಿರ ನಡೆದಿತ್ತು 24 ಸ್ಥಾನದ್ದು, 2 ತಿಂಗಳು ಶಿಬಿರ ಆಯ್ತಲ್ಲಿ. ಮಧ್ಯದಲ್ಲಿ ಒಂದು ಸಮಾಚಾರ ಬಂತು ಪತ್ರಿಕೆಯಲ್ಲಿ, ಸಕಾಳ ಪತ್ರಿಕೆಯಲ್ಲೂ ಯಾವುದೋ ಒಂದು ಪತ್ರಿಕೆಯಲ್ಲಿ ಮರಾಠಿಯಲ್ಲಿ ಸಮಾಚಾರ ಬಂತು. ಶ್ರಾವಕರು ಅದನ್ನು ಕಟ್ ಮಾಡಿಕೊಂಡು ನಮಗೆ ತಂದು ತೋರಿಸಿದ್ರು. ಏನಿತ್ತು ಅಂತಂದ್ರೆ, ಇವತ್ತಿನ ವ್ಯಾಪಾರಿಗಳು ಕಂಪನಿಯವರು ತಮ್ಮ ವ್ಯಾಪಾರವನ್ನು ಯಾವುದೇ ರೀತಿಯಲ್ಲಿ ಮುಂದುವರಿಸಿ ಹೆಚ್ಚು ಹಣ ಗಳಿಸುವ ಉದ್ದೇಶದಿಂದ ಯಾವುದನ್ನು ಮಾಡಬಾರದು ಅಂತದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದೇನು ಬಂದಿತ್ತು ಅಂತಂದ್ರೆ, ಬಿಸ್ಕೆಟ್ ತಯಾರು ಮಾಡುವವರು ನಾಯಿಯ ಚರ್ಬಿಯನ್ನು ಹಾಕಿ ನಾಯಿಗಳನ್ನು ಹಿಡ್ಕೊಂಡು ಒಯ್ಯೋದು, ಅವನ್ನ ಗೊತ್ತಿಲ್ಲದೆ ಅವುಗಳನ್ನು ಸಾಯಿಸೋದು, ಅವುಗಳ ಚರ್ಬಿಯನ್ನು ತೆಗೆಯೋದು ಮತ್ತು ಬಿಸ್ಕೆಟ್ನಲ್ಲಿ ಹಾಕಿ ಬಿಸ್ಕೆಟ್ ತಯಾರು ಮಾಡೋದು. ಸಸ್ತ ಆಮೇಲೆ ಅದು ಕೇಸ್ ಆಯಿತು. ಇದನ್ನು ಬಿಸ್ಕೆಟ್ ಅನ್ನು ಚೆಕ್ ಮಾಡಿ ನೋಡಿದಾಗ ಅದು ಸಿಕ್ತು, ಚೆಕ್ ಮಾಡಿದ ನಂತರ ಲ್ಯಾಬ್ರಾಟರಿ ಚೆಕ್ ಆಗ್ತದೆ. ಅಲ್ಲಿ ಲ್ಯಾಬ್ರಾಟರಿ ಚೆಕ್ ಮಾಡಿದ ನಂತರ ಕಂಪನಿ ಮೇಲೆ ಬ್ಯಾಂಡ್ ಹಾಕಿಬಿಟ್ರು, ಪೇಪರ್ನಲ್ಲಿ ಬಂದಿತ್ತು. ನೋಡ್ರಿ ಹೀಗಿರ್ತದೆ ಅಲ್ಲ, ತುಪ್ಪ ಅಲ್ಲ, ತುಪ್ಪದಲ್ಲಿ ಡಾಲ್ಡಾ ಹಾಕೋದು ಒಂಥರ ಒಳ್ಳೆಯದು, ವನಸ್ಪತಿ ಇದೆಯದು, ಇದು ಅಲ್ಪ ದೋಷ. ಆದರೆ ಚರ್ಬಿ ಹಾಕಿದ್ರೆ ನಾಯಿ ಚರ್ಬಿ, ಚರ್ಬಿ ಹಂದಿ ಚರ್ಬಿ, ಎಮ್ಮಿ ಚರ್ಬಿ, ಪಶುಗಳ ತೊಗಲಿನಲ್ಲಿ ಒಂಥರದ ಎಣ್ಣೆ ಇರ್ತದೆ, ಅದನ್ನು ತೆಗಿತಾರಂತೆ ಹಿಂಡಿ, ಅದನ್ನು ಹಾಕ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಲಕ್ಷ್ಯದಲ್ಲಿಟ್ಕೊಳ್ಳಿ, ಬೇಕರಿ ಸಾಮಾನು ಏನಿರ್ತದೆಯಲ್ಲ ಯಾವುದು ಒಂದು ಕೂಡ ಇವತ್ತು ಶುದ್ಧ ಇಲ್ಲ, ಎಲ್ಲ ಬೇಕಾರಿದೆ. ಅಂತ ವಸ್ತುಗಳನ್ನ ಎಂದೂ ಹಣ ಕೊಟ್ಟು ಮಕ್ಕಳ ಕೈಯಲ್ಲಿ ಅದನ್ನು ತಗೋ ಇದನ್ನು ತಗೋ ತಗೊಂಡ್ ಬಾ ತಿನ್ನು ಅಂತ ಅನ್ನಬಾರದು. ಹಣ ಕೊಡಬಾರದು, ಇದ್ದ ಹಣದಲ್ಲಿ ನೀವೇ ಶುದ್ಧವಾದ ವಸ್ತುವನ್ನು ಮಾಡಿ ತಿನ್ನಿಸಿದ್ರೆ ಒಳ್ಳೆಯದು. ಚಾಕ್ಲೇಟ್ ಆಗಲಿ, ಬಿಸ್ಕೆಟ್ ಆಗಲಿ, ಮನೆಯಲ್ಲಿ ಮಾಡುವುದನ್ನು ಕಲಿಯಿರಲ್ಲ, ನೀವು ಸ್ವತಃ ಕಲಿಯಿರಿ. ಮತ್ತೆ ಶುದ್ಧವಾಗಿ ಮಾಡಿ ಮಾರ್ತೀರಂತಂದ್ರೆ ಎಲ್ಲರೂ ತಗೋಬಹುದು, ಯಾಕೆಂದ್ರೆ ಇಂಥ ಅಂಗಡಿಯಲ್ಲಿ ಶುದ್ಧವಾದ ಸಿಗ್ತದೆ ಅಂತಂದ್ರೆ ವಿಶ್ವಾಸ ಇಡಬಹುದು. ವೃತ್ತಿಕರು ಅಹಿಂಸಾ ಪ್ರೇಮಿಗಳು ಆ ಅಂಗಡಿಯಲ್ಲಿ ಹೋಗಿ ಅದನ್ನು ಖರೀದಿ ಮಾಡ್ಕೊಂಡು ತಗೋಬಹುದು, ತಿನ್ನಬಹುದು. ಅಂಥದ್ದನ್ನ ಮಾಡಿ ಮಾಡುವುದನ್ನು ಕಲಿಬೇಕು, ಯಾವ ತರ ಟೇಸ್ಟಿ ಇರಬೇಕು ಅದನ್ನ ಶುದ್ಧ ರೀತಿಯಲ್ಲಿ ಮಾಡುವುದನ್ನು ಕಲಿತು ಆ ಶುದ್ಧ ವಸ್ತುವನ್ನು ಇಟ್ರಿ ಅಂತಂದ್ರೆ ನಮ್ಮ ಸಮಾಜ ಪಾಪದಿಂದ ಬದುಕ್ತದೆಯಲ್ಲ. ಅದನ್ನು ಪ್ರಚಾರ ಮಾಡಿ ಸಮಾಜದಲ್ಲಿ, ನಮ್ಮ ಅಂಗಡಿಯಲ್ಲಿ ಇಂಥ ಶುದ್ಧ ವಸ್ತುಗಳು ಸಿಗುತ್ತವೆ, ನಾವು ನಮ್ಮ ಮನೆಯಲ್ಲಿಯೇ ಮಾಡಿರತಕ್ಕಂಥ ಈ ವಸ್ತುಗಳು ನಿಮ್ಮ ಮಕ್ಕಳಿಗಾಗಲಿ ಯಾರಾಗಲಿ ಬೇಕಾಯ್ತಂದ್ರೆ ಈ ಅಂಗಡಿಯಿಂದ ತಕ್ಕೊಳ್ಳಿ. ಹೊರಗಡೆಯ ಅಂಗಡಿಗಳ ಮೇಲೆ, ಕಂಪನಿಗಳ ಮೇಲೆ ವಿಶ್ವಾಸ ಮಾಡುವುದು ಬಹಳ ಕಷ್ಟ ಇದೆ ಇವತ್ತು. ಅವುಗಳ ಮೇಲೆ ವಿಶ್ವಾಸ ಮಾಡುವುದು ಮತ್ತು ಡೈರೆಕ್ಟ್ ನಾವೇ ಪಾಪ ಮಾಡುದು ಅಂತಂದ್ರೆ ಎಲ್ಲ ಒಂದೇ ಇದೆ, ಸ್ಪರ್ಧಾ ಆಗಿದೆ. ವ್ಯಾಪಾರದಲ್ಲಿ ಒಂಥರದ ಸ್ಪರ್ಧಾ ಆಗಿದೆ. ಹಣ ಗಳಿಸೋದಂತಂದ್ರೆ ಅದಕ್ಕೇನು ಒಟ್ಟು ಕಣ್ಣಿಲ್ಲ, ಮರ್ಯಾದೆ ಇಲ್ಲ, ಕುರುಡನ ವ್ಯಾಪಾರ, ಮರ್ಯಾದಾ ರಹಿತ ವ್ಯಾಪಾರ. ಪ್ರತಿರೂಪಕ ವ್ಯವಹಾರ, ಬೆರಕೆ ಮಾಡಿ ವ್ಯವಹಾರ ಮಾಡುವುದು. ಪ್ರಶ್ನೆ 212, ಬ್ರಹ್ಮಚರ್ಯ ಅನುವ್ರತದ ಅತಿಚಾರಗಳು: ಅನ್ಯ ವಿವಾಹಕರಣ, ಅನಂಗ ಕ್ರೀಡಾ, ವಿಟತ್ವ, ಕಾಮ ತೀವ್ರಾಭಿಲಾಷೆ ಮತ್ತು ಇತ್ವರಿಕಾ ಗಮನ. ಇತರರ ವಿವಾಹದ ಯಜಮಾನಿಕೆ, ತಾನು ಬ್ರಹ್ಮಚರ್ಯ ವ್ರತವನ್ನು ತಕ್ಕೊಂಡು ಆಜೀವನ ಬ್ರಹ್ಮಚರ್ಯ, ನೋಡಿ 7ನೇ ಪ್ರತಿಮಾದ ತನಕ ಆಜೀವನ ಬ್ರಹ್ಮಚರ್ಯ ವ್ರತ ಆಗುತ್ತೆ. 2ನೇ ಪ್ರತಿಮಾದಲ್ಲಿ ಸೀಮಿತ ಇರ್ತದೆ, ಆದರೆ 7ನೇ ಪ್ರತಿಮಾದಲ್ಲಿ ಆಜೀವನ ಪರ್ಯಂತ ಆಗುತ್ತೆ. ಆಜೀವನ ಪರ್ಯಂತ ಬ್ರಹ್ಮಚರ್ಯ ವ್ರತವನ್ನು ತಕ್ಕೊಂಡ ನಂತರ ತಮ್ಮ ಮಕ್ಕಳನ್ನು ಬಿಟ್ಟು ಪರರ ವಿವಾಹವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಯಾವ ಪ್ರತಿಮೆ ಇರಲಿ, 7ನೇ ಪ್ರತಿಮೆ ಇರಲಿ, 2ನೇ ಪ್ರತಿಮೆಯಲ್ಲಿ ತಮ್ಮ ಮಕ್ಕಳ ಮದುವೆಯನ್ನು ಮಾಡಬಹುದು. ಬ್ರಹ್ಮಚರ್ಯ ವ್ರತ ಇದ್ರೂ ತಮ್ಮ ಮಕ್ಕಳ ಮದುವೆಯನ್ನು ಮಾಡಬಹುದು, ಪರರ ಮಕ್ಕಳ ಮದುವೆಯನ್ನು ಮಾಡಬಹುದು. ಸಂಬಂಧಿಕರು ವ್ಯರ್ಥವಾಗಿ ಯಾವುದನ್ನು ಮಾಡಕೂಡದು, ಸಂಬಂಧಿಕರು ತಮ್ಮ ಪರಿವಾರದಲ್ಲಿ ಇರುವಂತವರನ್ನು ನೋಡ್ಕೋಬಹುದು ವ್ಯವಹಾರದಿಂದ. ಇತರರ ವಿವಾಹದ ಯಜಮಾನಿಕೆ ಇದು ಅತಿಚಾರ. 2ನೇ ಪ್ರತಿಮಾದಲ್ಲಿ ಅತಿಚಾರ ಎಂಥದ್ದಿದು, ಇತರರ ವಿವಾಹದ ಯಜಮಾನಿಕೆ. ಇತರರು ತಮ್ಮ ಪರಿವಾರದಲ್ಲ, ತಮ್ಮ ಮನೆಯವರಲ್ಲ, ಬೇರೆಯವರದು, ನಾನು ಮದುವೆ ಮಾಡಿಕೊಡ್ತೀನಿ, ಮಾಡಿಸ್ತೀನಿ, ಎಲ್ಲ ಮಾಡ್ತೀನಿ ಗಪ್ಕೊಂಡು ಯಜಮಾನಿಕೆ ಠೇಕಾ ತಗೊಳ್ಳೋದು, ಜವಾಬ್ದಾರಿ ತಗೊಳ್ಳೋದು, ನಾವು ಮಾಡ್ತೀವಿ ಅಂತ ಜವಾಬ್ದಾರಿ ತಗೊಳ್ಳೋದು, ಇದು ಅತಿಚಾರ. ಪರರ ಜವಾಬ್ದಾರಿ ತಗೊಳ್ಳೋದಿಲ್ಲ, ತಮ್ಮ ನಿಕಟ ಸಂಬಂಧಿಕರ ಜೊತೆಯಲ್ಲಿ ವ್ಯವಹಾರ ಮಾಡಬಹುದು, ಹೋಗೋದು ಬರೋದು ಠರ್ಸೋದು ಇದನ್ನು ಮಾಡಬಹುದು. ಆದರೆ ಇತರರ ಅಂತಂದ್ರೆ ಎಲ್ಲ ಊರ ಗಲ್ಲಿ ಮಾಡ್ತಾರಲ್ಲ ಕೆಲವೊಬ್ರು, ಅವ್ರನ್ನ ಕರೆಯೋದು, ಇವ್ರನ್ನ ಕರೆಯೋದು, ಮುಖ್ಯಸ್ಥರನ್ನ ಕರೆಯೋದು, ಎಲ್ಲಾರನ್ನು ಕರೆದು ಠರಿಸ್ತಾರಲ್ಲ ಮದುವೆ, ಆ ತರ ಪ್ರತಿಮಾಧಾರಿಗಳಿಗೆ ಮಾಡಲಿಕ್ಕೆ ಬರಲ್ಲ. ತಮ್ಮ ಮನೆಯಲ್ಲಿದ್ದಂಥವರನ್ನ ಮಾಡಬಹುದು, ಆದರೆ ಪ್ರತಿಮಾಧಾರಿಗಳು ಬಹಳ ದೂರಿನ ಸಂಬಂಧಗಳನ್ನ ಈ ತರ ತಮ್ಮ ಸ್ವಾಮಿತ್ವದಲ್ಲಿಟ್ಟುಕೊಂಡು ಮಾಡಬಾರದು. ಅನಂಗ ಕ್ರೀಡಾ ವಿಕೃತ ಯವನಾಚಾರದಲ್ಲಿ ಆಚಾರದಲ್ಲಿ ಪ್ರೀತಿ, ಇದು ಅನಂಗ ಕ್ರೀಡಾ. ವಿಟತ್ವ ಕಾಮ ಸಂಬಂಧವಾದ ಕುಚೇಷ್ಟೆ, ಕುಚೇಷ್ಟಾಪೂರ್ವಕವಾಗಿ ಕಾಮಚೇಷ್ಟೆ. ಕಾಮ ತೀವ್ರಾಭಿಲಾಷೆ ಕಾಮ ಸೇವನೆಯ ಸಂಬಂಧವಾದ ತೀವ್ರ ಲಾಲಸೆ, ತೀವ್ರಾಶೆ, ಇದು ಅತಿಚಾರ. ಇತ್ವರಿಕಾಗಮನ ಚರಿತ್ರಹೀನ ಸ್ತ್ರೀ ಪುರುಷರ ಸಂಪರ್ಕ, ಯಾರು ಸಂಯಮಹೀನರು, ಯಾರು ಕೆಟ್ಟು ಪಾಪ ಕಾರ್ಯಗಳಲ್ಲಿ ಇರುವಂತವರು, ಅಂಥವರ ಸಂಪರ್ಕ ಮಾಡುವುದರಿಂದ ನಮ್ಮ ವ್ರತಗಳು ದೂಷಿತವಾಗಬಹುದು. ಅದಕ್ಕಾಗಿ ಅಂಥವರ ಸಂಪರ್ಕ ಮಾಡದೇ ಇರೋದು, ಮಾಡಿತು ಅಂತಂದ್ರೆ ಅತಿಚಾರ ಆಗಬಹುದು. ಇತ್ವರಿಕಾ ಗಮನ ಪ್ರಶ್ನೆ 13 ಪರಿಗ್ರಹ ಪರಿಮಾಣ ಅನುವ್ರತದ 5 ಅತಿಚಾರಗಳು ಯಾವುವು? ಪರಿಗ್ರಹ ಪ್ರಮಾಣ, ಎಷ್ಟು ಪರಿಗ್ರಹಗಳನ್ನು ನಾವು ತ್ಯಾಗ ಮಾಡಿದ್ದೇವೆ, ಯಾವ ಒಂದು ಮರ್ಯಾದೆಯಲ್ಲಿ ನಾವು ಇದ್ದೇವೆ, ಆ ಮರ್ಯಾದೆ ಪಾಪವನ್ನು ತ್ಯಾಗ ಮಾಡಿರತಕ್ಕಂತಹ ಮರ್ಯಾದೆ ಅದು ನಮ್ಮ ವ್ರತ. 10 ಪ್ರಕಾರದ ಬಾಹ್ಯ ಪರಿಗ್ರಹಗಳಲ್ಲಿ ಯಾವ ಒಂದು ಮರ್ಯಾದೆ ಆಗಿದೆ ಅದರಲ್ಲಿ ಅತಿಚಾರ ಹತ್ತಬಾರದು ಅಂತಂದ್ರೆ ಯಾವ ತರದಲ್ಲಿ ಇರಬೇಕು, ಅದಕ್ಕೆ 5 ಅತಿಚಾರಗಳಿವೆ. ಮೊದಲನೆಯದು ಅತಿವಾಹನ ಅತಿಚಾರ, ಅತಿ ಸಂಗ್ರಹ ಅತಿಚಾರ, ಅತಿ ವಿಸ್ಮಯ ಅತಿಚಾರ, ಅತಿ ಲೋಭ ಅತಿಚಾರ, ಅತಿ ಭಾರವಾಹನ ಅತಿಚಾರ. ಏನರ್ಥ? ಅತಿವಾಹನ ಅತಿಚಾರ, ಹೆಚ್ಚು ಲಾಭ ಸಿಗಬೇಕೆಂದು ಹೆಚ್ಚು ವಾಹನ ಅಥವಾ ಪಶುಗಳನ್ನು ಇಟ್ಟುಕೊಳ್ಳುವುದು. ಲಾಭ ಹೆಚ್ಚಾಗಬೇಕು ಅಂತಂದ್ರೆ ಪಶುಗಳ ಸಂಖ್ಯೆಯನ್ನು ಒಡಸುವುದು ಅನಾವಶ್ಯಕ ಆಯಿತು. ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡಿದ್ದೇವೆ ಅಂದಮೇಲೆ ಹೆಚ್ಚು ಗಳಿಸುವಂತಹ ಆಶೆಯೂ ಕೂಡ ಇರಬಾರದು. ಅಂದಮೇಲೆ ಹೆಚ್ಚು ಪಶುಗಳನ್ನಾಗಲಿ ಅಥವಾ ಹೆಚ್ಚು ವಾಹನಗಳನ್ನಾಗಲಿ ಹೆಚ್ಚಿಸಿಕೊಳ್ಳತಕ್ಕಂತಹ ಮನಸ್ಸಿನಲ್ಲಿ ಆಶೆ ಹುಟ್ಟಬಾರದು. ಎಷ್ಟನ್ನು ಸೀಮಿತ ಮಾಡಿಕೊಂಡಿದ್ದೇವೆ ಅಷ್ಟರಲ್ಲಿರಬೇಕು, ಮತ್ತು ಯಾವುದನ್ನು ಮಾಡಿಕೊಂಡಿಲ್ಲ ಅದರೊಳಗೆ ಇನ್ನಷ್ಟು ಆಶೆ ಮಾಡಿಕೊಂಡು ಅದನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ ಅಪೇಕ್ಷೆ ಪಡೋದು, ಇದು ಅತಿಚಾರ. ಈಗ ನಮ್ಮಲ್ಲಿ ಮನೆಯಲ್ಲಿ ಎಷ್ಟು ವಾಹನಗಳಿವೆ, ತನ್ನ ಸ್ವಂತದ ಬಗ್ಗೆ, ಪರಿವಾರದಲ್ಲಿ ಏನು ಸಂಬಂಧ ಇಲ್ಲದ್ರದ್ದು, ಸ್ವಂತದ ವಿಷಯದಲ್ಲಿ ಎಷ್ಟು ವಾಹನಗಳು ಬೇಕೋ ಇಟ್ಟುಕೊಂಡಿದ್ದಾನೆ, ಇನ್ನು ಮತ್ತೊಂದು ಬೇಕು ಅನ್ನುವಂತ ಆಶೆ ಸರಿಯಲ್ಲ. ಆಶೆ ಬಂತು ಅಂತಂದ್ರೆ ಅತಿಕ್ರಮ ಆಯಿತು, ಆಮೇಲೆ ತಗೊಳ್ಳುವಂತಹ ತಯಾರಿ ನಡೀತು ಅಂತಂದ್ರೆ ವ್ಯತಿಕ್ರಮ ಆಯಿತು, ತಗೊಂತು ಅಂತಂದ್ರೆ ಅತಿಚಾರ ಆಯಿತು, ಆಮೇಲೆ ಒಂದು ತಗೊಂಡ್ರಿ ಅತಿಚಾರ ಆಯಿತು, ನಾಳೆ ಮತ್ತೊಂದು ಬೇಕಾಗೋದು, ನಾಡ್ದು ಮತ್ತೊಂದು ಬೇಕಾಗುವುದು, ಈ ತರ ಆಸೆ ಹೆಚ್ಚುತ್ತಾ ಹೋಯಿತು ಅಂತಂದ್ರೆ ಅನಾಚಾರ ಆಯಿತು. ಅದಕ್ಕಾಗಿ ಅತಿವಾಹನ ಅಂದ್ರೆ ವಾಹನಗಳನ್ನು ಅತಿಯಾಗಿ ಹೆಚ್ಚಿಸಿಕೊಳ್ಳುವಂತಹ ಆಸೆ ಅಥವಾ ಹೆಚ್ಚಿಸಿಕೊಳ್ಳುವಂತಹ ಕಾರ್ಯ, ಇದು ಅತಿಚಾರ. ಅತಿ ಸಂಗ್ರಹ ಅಧಿಕ ಲಾಭ ಗಳಿಸುವ ಇಚ್ಛೆಯಿಂದ ವಸ್ತುಗಳ ಅಧಿಕ ಸಂಗ್ರಹ, ಅಧಿಕ ಲಾಭ ಗಳಿಸುವ ಇಚ್ಛೆಯಿಂದ ವಸ್ತುಗಳ ಅಧಿಕ ಸಂಗ್ರಹ. ಪ್ರಮಾಣ ಮಾಡಿಕೊಂಡಿತ್ತು, ಇಷ್ಟು ಧನ, ಇಷ್ಟು ಧಾನ್ಯ, ಇಷ್ಟು ಬಂಗಾರ, ಇಷ್ಟು ಬೆಳ್ಳಿ ಗಳಿಸುವ ಇಚ್ಛೆಯಿಂದ ವಸ್ತುಗಳನ್ನು ಸಂಗ್ರಹಿಸುವುದು. ಮೇಲೇನೆತ್ತು ವಾಹನಗಳನ್ನು ಅತಿ ಹೆಚ್ಚಿಸಿಕೊಳ್ಳುವುದು, ಇಲ್ಲಿ ವಸ್ತುಗಳನ್ನು, ಅನ್ಯ ವಸ್ತುಗಳು, ಜೀವನೋಪಾಯದ ಅನ್ಯ ವಸ್ತುಗಳನ್ನು ಸಂಗ್ರಹಿಸಿಕೊಳ್ಳುವುದು ಲಾಭದ ಆಶೆಯಿಂದ, ಇದು ಅತಿ ಸಂಗ್ರಹ ಅತಿಚಾರ. ಉದಾಹರಣೆಗೆ ಎಂಥದನ್ನು ಹೇಳಬಹುದು? ಅತಿ ಸಂಗ್ರಹ, ಹಾಂ, ತಂಬಾಕ್ ಹೆಚ್ಚು ಖರೀದಿ ಮಾಡಿಕೊಳ್ಳೋದು, ಅದನ್ನು ಹೋಲ್ಸೇಲ್ ವ್ಯಾಪಾರ ಮಾಡೋದು, ಇದು ಅತಿ ಸಂಗ್ರಹ. ಎಷ್ಟು ಮಾಡಬೇಕು ಅನ್ನುವಂಥದ್ದನ್ನ ಸಂಕಲ್ಪ ತಗೊಂಡಿತ್ತು. ಅದರೊಳಗೆ ಇನ್ನಿಷ್ಟು ಸ್ವಲ್ಪ ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂತ ಭಾವ ಬಂತು, ಆಶೆ ಬಂತು, ವ್ಯಾಪಾರ ಸ್ವಲ್ಪ ಹೆಚ್ಚು ಆಗಲಿ ಅಂತ. ಅದು ಅತಿಚಾರ. ಎಲ್ಲ ಪ್ರಕಾರದ ವಸ್ತುಗಳಲ್ಲಿ ಈ ತರ ಆಶೆ ಆಗಬಹುದು. ಅದನ್ನು ತಡೆಗಟ್ಟುವುದು ಇದು ನಿರತಿಚಾರ, ಮತ್ತು ಆಶೆ ಆಗುವುದು ಅತಿಚಾರ. ಇನ್ನು ಅತಿ ವಿಸ್ಮಯ, ತನಗೆ ಹೆಚ್ಚು ಲಾಭವಾದಾಗ ಆನಂದಗೊಳ್ಳುವುದು, ಇತರರ ಲಾಭವನ್ನು ಕೇಳಿ ದುಃಖಿತನಾಗುವುದು, ಅತಿ ವಿಸ್ಮಯ. ಪರರಿಗೆ ಲಾಭ ಹೆಚ್ಚಾಯಿತು ಅಂತಂದ್ರೆ ಅದನ್ನು ಕೇಳಿ ದುಃಖಿಯಾಗುವುದು, ಅವರಿಗೆ ಬಹಳ ಲಾಭ ಆಯ್ತಲ್ಲ, ಮನಸ್ಸಿನಲ್ಲಿ ದುಃಖ. ಆಮೇಲೆ ತನ್ನ ವಿಷಯದಲ್ಲಿ ಲಾಭ ಹೆಚ್ಚಾಯಿತು ಅಂತಂದ್ರೆ ಅತಿ ಹರ್ಷಿತನಾಗೋದು. ಈ ತರ ಹರ್ಷ ವಿಷಾದ ಇರಬಾರದು, ಸಮತಾಭಾವ ಇರಬೇಕು. ವೃತ್ತಿ ಅಂದ್ರೆ ವೃತ್ತಿ, ವೃತ್ತಿಕನಂತೆ ಇರಬೇಕು. ವೃತ್ತಿಕನ ಲಕ್ಷಣ ಸಮತಾಭಾವ. ಅತಿ ಲೋಭ, ಅತ್ಯಧಿಕ ಲಾಭ ಸಿಗಬೇಕೆಂಬ ಆಕಾಂಕ್ಷೆ. ವ್ಯಾಪಾರ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಲಾಭ ಜಾಸ್ತಿ ಆಗಬೇಕು, ಜಾಸ್ತಿ ಆಗಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು, ಯಾವಾಗಲೂ ಚಿಂತನೆ, ಸತತವಾಗಿ ಚಿಂತನೆ ಮಾಡುವುದು, ಇದು ಅತಿ ಲೋಭ. ಅತಿ ಲೋಭ, ಅತಿ ಭಾರ ವಾಹನ, ಲೋಭಕ್ಕೆ ವಶೀಭೂತನಾಗಿ ಇತರರ ಮೇಲೆ ನ್ಯಾಯ ನೀತಿಗಿಂತ ಹೆಚ್ಚು ಭಾರ ಹೊರಿಸುವುದು. ಲೋಭಕ್ಕೆ ವಶೀಭೂತನಾಗಿ ನ್ಯಾಯ ನೀತಿಗಿಂತ ಹೆಚ್ಚು ಭಾರ ಹೊರಿಸುವುದು, ಇದು ಯಾವುದೇ ರೀತಿಯಲ್ಲೂ ಆಗಬಹುದು. ಹೆಚ್ಚು ಭಾರ ಹೊರಿಸುವುದು ಅಂತಂದ್ರೆ ಇಲ್ಲಿ ಕಬ್ಬ ಜಗುವುದಾಗಲಿ, ಆಮೇಲೆ ಕೆಲಸ ಜಾಸ್ತಿ ತಗೊಳ್ಳೋದು, ಕೆಲಸ ಜಾಸ್ತಿ ತಗೊಂಡು ಹಣ ಕಮ್ಮಿ ಕೊಡೋದು, ಹಣ ಸ್ವಲ್ಪ ಜಾಸ್ತಿ ಕೊಟ್ಟು ಕೆಲಸ ಸ್ವಲ್ಪ ಕಡಿಮೆನೆ ಮಾಡಿಸ್ಕೊಳ್ಳೋದು, ಇದು ಒಳ್ಳೆಯ ಭಾವ, ಇದರೊಳಗೆ ಪುಣ್ಯ ಕಟ್ತದೆ. ಕೆಲಸ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ಕರೆ, ಹಂಗೆ ಯಾರು ಮಾಡಲಲ್ಲ, ವೃತ್ತಿಕರು ಮಾಡಬೇಕು. ಪ್ರತಿಮಾ ತಗೊಂತು ಅಂತಂದ್ರೆ ವೃತ್ತಿಕರಂತೂ ಮಾಡಿ ಮಾಡ್ತಾರೆ, ಇದನ್ನು ದಯಾ ಇರ್ತದೆ ಅವರಿಗೆ. ವೃತ್ತಿಕರು ಅಂತಂದ್ರೆ ದಯವುಳ್ಳವರು. ನೌಕರರನ್ನು ಕಂಡ್ರು ಅಂತಂದ್ರೆ ಇಮಾನ್ದಾರಿಯಿಂದ, ದಯಾಭಾವಗಳಿಂದ ನೋಡ್ತಾರೆ ಅವರನ್ನು. ಎಷ್ಟು ಕೆಲಸ ಮಾಡಿದೆಪ್ಪ, ಜಗಳಾಡುಲ್ಲ ಅವ್ರ ಸಂಗಡ, ಕಡಿಮೆ ಯಾಕೆ ಮಾಡಿದ್ರಿ, ಹೆಚ್ಚಾಕೆ ಮಾಡಿದ್ರಿ, ಜಗಳಾಡುವಂತ ಭಾವ ಇರಲ್ಲ, ಸಂಕ್ಲೇಶ ಭಾವ ಇರಲ್ಲ. ಎಷ್ಟು ಕೆಲಸ ಮಾಡಿದೆಪ್ಪ, ಇಷ್ಟ ಮಾಡಿದ್ನು, ಇಷ್ಟ ಮಾಡಿದೆಲ್ಲ, ಇಷ್ಟಕ್ಕೆ ಎಷ್ಟು ರೊಕ್ಕ ಬೇಕು ಅಷ್ಟನ್ನ ಕೊಡ್ತೇನೆ, ತಗೊಂಡು ಹೋಗು ಅಂತ ಅದನ್ನು ನೋಡಿಕೊಂಡು ಪಗಾರ ಕೊಟ್ಬಿಡ್ತಾನೆ. ಕಡಿಮೆ ಮಾಡಿದ್ದ ಅಂತಂದ್ರೆ ಕಡಿಮೆ ಕೊಡ್ತಾನೆ, ಜಾಸ್ತಿ ಮಾಡಿದ್ದ ಅಂತಂದ್ರೆ ಜಾಸ್ತಿ ಕೊಡ್ತಾನೆ, ತಗೊಳ್ಳಿಲ್ಲ ಅಂತಂದ್ರೂ ದಯಾ ಮಾಡ್ತಾನೆ, ಒಂದು 10 ರೂಪಾಯಿ ಜಾಸ್ತಿ ತಗೋ ಹೋಗು. ನ್ಯಾಯ ಹಚ್ಕೊಂಡ್ಕೊಂಡಿಲ್ಲ, ನೀ ಕಡಿಮೆ ಯಾಕೆ ಮಾಡಿದಿ ಹಾಗೆ ಹೀಗೆ, ಸ್ವಲ್ಪ ದಯಾ ಇರ್ತದೆಯಲ್ಲ, ದಯಾದಿಂದ ನೋಡ್ತಾನೆ. ಆಮೇಲೆ ನಿಮಗೆ ದಯಾ ಬಂತು ಅಂತಂದ್ರೆ ನಿಮ್ಮನ್ನು ಅವನು ತಿಳ್ಕೊಳ್ತಾನೆ, ಇವರು ವೃತ್ತಿಕಿದ್ದಾರೆ, ಧರ್ಮಾತ್ಮ ಇದ್ದಾರೆ, ಇವರು ಹೆಚ್ಚು ನಾವು ಬೇಡಬಾರದು, ಇವರದು ಸೀಮಿತ ಪರಿಗ್ರಹ ಇದೆ, ಇವರಲ್ಲಿ ಇಮಾನ್ದಾರಿ ಇದೆ, ನಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ನೋಡ್ತಾರೆ ನಮ್ಮನ್ನ, ನಮಗೆಷ್ಟು ಒಳ್ಳೆಯದಾಗಿ ಕಾಣ್ತಾರೆ, ನಮ್ಮ ಆಗುಹೋಗುಗಳನ್ನ ಎಲ್ಲ ಕೇಳ್ತಾರೆ, ಸಹಯೋಗ ಮಾಡ್ತಾರೆ ಅಂತಕ್ಕಂಥದ್ದು. ನೀವು ಸ್ವಲ್ಪ ನಮ್ಮ ಪರಿವಾರದವರ ಇದಾರೇನೋ ಈ ತರ ನೋಡ್ಕತ್ತಾರೆ ಅಂತಂದ್ರೆ ಲೆವೆಲ್ ಆಗಿಬಿಡ್ತೈತೆ. ವೃತ್ತಿಕರು ಆ ತರ ಮಾಡ್ತಾರೆ, ನೌಕರರು ಕೂಡ ನಮ್ಮ ಪರಿವಾರದವರು ಇದ್ದಂಗ ನಮ್ಮ ಕೆಲಸ ಮಾಡುವವರು ನಮ್ಮವರಿದ್ದಂಗವರು, ಪರಿವಾರದವರು. ಅವರನ್ನು ನಮ್ಮ ಪರಿವಾರದಂತೆಯೇ ಕಾಣಬೇಕು. ಅವರು ಬಂದ ತಕ್ಷಣ ಊಟಕ್ಕೆ ಕರಿಬೇಕು, ಬನ್ನಿ ಊಟ ಮಾಡಬೇಕು. ನಾವು ಹಾಕೋಬೇಕು, ಊಟ ಬಡಿಸಬೇಕು. ಇದರಿಂದ ಪ್ರೀತಿ ಬೆಳೀತದೆ. ಆಮೇಲೆ ಅನ್ಯಾಯ ಮಾಡಿ, ನಿಮ್ಮ ಮೇಲೆ ಅನ್ಯಾಯ ಮಾಡಬೇಕು, ಹೆಚ್ಚು ರೊಕ್ಕ ಬೇಡಬೇಕು, ಗಳಿಸಬೇಕು, ಒಂದು ಸಂಕೋಚ ಭಾವ ಬಂದ್ಬಿಡ್ತದೆ ನೌಕರರಲ್ಲಿ. ನೀವು ಪರಿವಾರದಂತೆ ಕಂಡ್ರಿ ಅಂತಂದ್ರೆ ಅವರೊಳಗೂ ದಯಾ ಬರ್ತದೆ, ಸಂಕೋಚ ಬರ್ತದೆ. ಒಂದು ಏನಾದರೂ ಬೇಡಬೇಕು ಅಂತಂದ್ರೆ ಯಾವ ತರ ಬೇಡಲಿ ಅನ್ನುವಂತ ಭಾವ ಬರ್ತದೆ. ಆ ತರ ಪ್ರೀತಿ ಬೆಳೆಸ್ಕೋಬೇಕು. ನೌಕರ್ ಅಂತಂದ್ರೆ ನಮ್ಮವರಿದ್ದಾರೆ ಅಂತ ತಿಳ್ಕೊಂಡು ಹೋಗಬೇಕು. ವೃತ್ತಿಕರ ಲಕ್ಷಣ ಹೀಗಿರಬೇಕು. ಈಗೇನಿಲ್ಲ, ಹೇ ಬಂದೇನಿಲ್ಲೋ, ಎಷ್ಟು ಬಂದಿದ್ದೋ, ಕೆಲಸ ಮಾಡಲಿಲ್ಲ ನೀ ಅಣ್ಣ ಅಂತ ಭಾಷಾ ಉಪಯೋಗಿಸ್ತಾರೋ? ಸದ್ಲಿಗೆ ಭಾಷೆ. ರೊಕ್ಕ ಜಾಸ್ತಿ ಬೇಡ್ಕದಿ, ಎಷ್ಟಕ್ಕೆ ಬಂದಿದ್ನಿ, ಅದನ್ನು ಕೇಳಿ ದುಃಖಿ ಆಗಬೇಕು ಅವನು. ಆ ಥರ ವೃತ್ತಿಕರಿಗೆ ದಯೆ ಇರಬೇಕು. ವೃತ್ತಿಕರಲ್ಲಿ ಇರುವಂತಹ ದಯೆಯನ್ನು ಕಂಡು ಮತ್ತೊಬ್ಬರೂ ಕೂಡ ಅವರ ಬದುಕಿನ ಚಟುವಟಿಕೆಗಳನ್ನು ನೋಡಿ ಅವರ ಮೇಲೆ ಪ್ರಭಾವ ಬಿದ್ದಿರಬೇಕು. ನೌಕರರ ಮೇಲೆ, ಪರಿವಾರದವರ ಮೇಲೆ, ನಮ್ಮ ಓಣಿಯಲ್ಲಿ ಇರತಕ್ಕಂತಹ ಜನರ ಮೇಲೆ, ಊರಿನಲ್ಲಿರತಕ್ಕಂತಹ ಜನರ ಮೇಲೆ ವೃತ್ತಿಕರ ಪ್ರಭಾವ ಇರಬೇಕು. ಒಬ್ಬೊಬ್ಬರು ವೃತ್ತಿಕರು ಈ ತರನೂ ಇರ್ತಾರೆ. ಯಾವ ತರ ಇರ್ತಾರೆ ನೋಡಿ, ಒಬ್ಬ ಗರೀಬ ಹಣ ಬೇಕು ಅಂತಂದ. ವೃತ್ತಿಕ ಸ್ವಲ್ಪ ಹಣದ ಅಪೇಕ್ಷೆಯಿಂದ ಒಳ್ಳೆಯವನಿದ್ದ, ಮತ್ತೊಬ್ಬರಿಗೆ ಕೊಟ್ಟು ಸಹಾಯವನ್ನು ಮಾಡಬಹುದಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಇರುವ ಕಾರಣ ಆತನಲ್ಲಿ ಹೋಗಿ ಕೇಳಿದ, ದುಃಖಿತ ಮನುಷ್ಯನಾಗಿ ಕೇಳಿದ, ದುಃಖಿತ ಮನುಷ್ಯನಿಂದ ಕೇಳಿದ. ಕೇಳಿದಾಗ ಹಾ ತಗೊಂಡು ಹೋಗು ಕೊಡ್ತೇನೆ ಅಂತೇಳಿ ದಯಾಭಾವನೆ ಬಂದು ಸ್ವಲ್ಪ ಹಣವನ್ನ ಕೊಟ್ಬಿಟ್ಟ. ಆಮೇಲೆ ಯಾವ ದಿವಸ ತಿರುಗಿ ಕೊಡ್ತೀಯಪ್ಪ, ಒಂದು 8 ದಿವಸದ ನಂತರ ಕೊಡ್ತೀನಿ. ಆಮೇಲೆ 8 ದಿವಸದ ನಂತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ, ಕೊಡ್ಲಿಕ್ಕೆ ಆಗಲಿ, ಯಾವುದೇ ಪರಿಸ್ಥಿತಿಯಿಂದ ಕೊಡ್ಲಿಕ್ಕೆ ಆಗಲಿಲ್ಲ ಆತನಿಗೆ, ಅವಾಗ ಏನ್ ಮಾಡಬೇಕು? ಮತ್ತೆ 4 ದಿನಲ್ಲಿ ಕೊಡು, ನೀ ಇಂದ ಕೊಡ್ಬೇಕಂತ ಹಿಂದುಗೊಳ್ಬೇಕೇನು? ಏನಿಲ್ಲ, 4 ದಿನ ನಂತರ ಕೊಡು. ಆಮೇಲೆ 4 ದಿನ ನಂತರನೂ ಕೊಡಲಿಲ್ಲ ಅಂತಂದ್ರೆ ಮನುಷ್ಯನೊಳಗೆ ಒಂದು ಸಂಕಲ್ಪ ತಗೊಂಡಿರ್ತಾನೆ ವೃತ್ತಿಕ. 4 ದಿವಸದ ನಂತರ ಆ ಹಣ ಬರಲಿಲ್ಲ ಅಂತಂದ್ರೆ ನಾನು ಕೂಡ ನನ್ನ ಆಶೆಯನ್ನು ಕಮ್ಮಿ ಇನ್ನೂ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಪಟ್ಟ ಅಂತಂದ್ರೆ 4 ದಿವಸದೊಳಗೆ ಈತ ತಂದು ಕೊಡಲಿಲ್ಲ ಅಂತಂದ್ರೆ ನಾನು ಅದನ್ನು ಅವನಿಗೆ ಕೊಟ್ಟುಬಿಡ್ತೇನೆ. ಅಥವಾ ಅವನು ನನಗೆ ವಾಪಸ್ ತಂದು ಕೊಟ್ಟ ಅಂತಂದ್ರೆ ಆತನಿಗೆ ನಾನು ಹೇಳಿಬಿಡ್ತೀನಿ, ಹೋಗು ಬಸ್ತಿಯೊಳಗೆ ಗುಪ್ತದಾನದಲ್ಲಿ ಹಾಕಿಬಿಡೋದನ್ನು. ಈ ತರನು ಮಾಡುವಂತಹ ವೃತ್ತಿಗಳಿದ್ದಾರೆ. ನಾನು ವಾಪಸ್ ತಗೊಳ್ಳಲ್ಲ ಅದನ್ನು, ನನಗೆ ಹಣದ ಆಸೆ ಇಲ್ಲ, ಅದನ್ನ ದಾನ ಮಾಡಿ ಬರುವು, ನಿನ್ನ ಕೈಯಿಂದ ನೀನ ಹಾಕುವ. ಅವನಿಗೆ ಬೇಕಂತಂದ್ರೆ ತಗೊಂಡು ಹೋಗಲಿ, ಬೇಡ ಅಂತಂದ್ರೆ ಅವನ ಕೈಯಿಂದ ಅದರೊಳಗೆ ಹಾಕಿಸ್ಬಿಡೋದು. ಇದರಿಂದ ಏನು ಗೊತ್ತಾಗ್ತದೆ, ಮತ್ತೊಬ್ಬರ ಮೇಲೆ ನಮ್ಮ ಚಾರಿತ್ರದ ಪ್ರಭಾವ ಬೀಳ್ತದೆ. ಆಮೇಲೆ ಆ ಮನುಷ್ಯ ಮತ್ತೊಮ್ಮೆ ನಾಲ್ಕು ದಿವಸ ಲೇಟ್ ಮಾಡೋದಾಗ್ಲಿ ಅಥವಾ ತಿಂಗಳುಗಟ್ಟಲೆ ರೇಟ್ ಮಾಡೋದಾಗ್ಲಿ ಲೇಟ್ ಮಾಡುವಂತ ಕಾರ್ಯವನ್ನ ಮಾಡೋಲ್ಲ. ಮತ್ತೆ ಆತನಿಗೆ ಹೇಳಿಬಿಡೋದು, ಮತ್ತೆ ಯಾವಾಗ ಬೇಕಾದರೂ ತಗೊಂಡು ಹೋಗು, ಮತ್ತೆ ಯಾವಾಗಾದ್ರೂ ಬೇಕಾದರೂ ತಗೊಂಡು ಹೋಗು. ಆಮೇಲೆ ಮತ್ತೊಮ್ಮೆ ತಗೊಂಡು ಹೋದಾಗ ಸುಮ್ಮನೆ ಇರ್ತಾನೇನೋ ಅವನು, ಕರೆಕ್ಟ್ ಟೈಮ್ಗೆ ತಂದು ಕೊಡ್ತಾನೆ. ನಿಮ್ಮ ಚರಿತ್ರದ ಪ್ರಭಾವ ಆತನ ಮೇಲೆ ಹೋಗುತ್ತೆ. ಆಮೇಲೆ ನಾನು ಕೂಡ ಸ್ವಲ್ಪ ಏನಾದರೂ ಮಾಡಬೇಕು ಅನ್ನುವಂತ ಪರಿಣಾಮ ಬರ್ತದೆ. ಇವನು ಎಷ್ಟೊಂದು ದಾನಿ ಇದ್ದಾನೆ, ಏನಿಲ್ಲಂದ್ರೂ ಕಡಿಮೆಯಾದ ಪರಿಗ್ರಹ ಇದ್ರೂ ಕೂಡ ಅಷ್ಟೊಂದು ನಿರ್ಲೋಭಿಯಾಗಿದ್ದಾನೆ ಅಂದಮೇಲೆ ನಾನು ಕೂಡ ಸ್ವಲ್ಪ ಆದರೂ ನನ್ನ ಬದುಕಿನಲ್ಲಿ ಏನಾದರೂ ಮಾಡಬೇಕು ಅನ್ನುವಂತ ಬುದ್ಧಿ ಬರ್ತದೆ. ಚಾರಿತ್ರವಂತರನ್ನು ನೋಡಿ ಚಾರಿತ್ರ ತಗೊಳ್ಳುವಂತ ಭಾವ ಬರಬಹುದು. ಜ್ಞಾನಿಯು ಜ್ಞಾನವಂತರನ್ನು ನೋಡಿ ಜ್ಞಾನಿ ಆಗಬೇಕು ಅಂತಕ್ಕಂಥ ಪರಿಣಾಮ ಬರಬಹುದು. ಡಾಕ್ಟರ್ ನೋಡಿ ಡಾಕ್ಟರ್ ಆಗಬೇಕು ಅನ್ನುವಂತ ಭಾವ ಬರಬಹುದು. ಪೈಲ್ವಾನ್ ನೋಡಿ ಪೈಲ್ವಾನ್ ಆಗಬೇಕು. ತ್ಯಾಗಿಗಳನ್ನು ನೋಡಿ ತ್ಯಾಗಿ ಆಗಬೇಕಂತ ಭಾವ ಬರ್ತವೆ. ಪ್ರಭಾವ ಬರ್ತದೆ, ಚಾರಿತ್ರದ ಪ್ರಭಾವ ಇಂದಿಲ್ಲಿ ನಾಳೆ ಬೀಳ್ತದೆ. ಆದರೆ ಆ ತರದಲ್ಲಿ ವೃತ್ತಿಕರು ಇರಬೇಕು. ವಿವೇಕವಂತಿಕೆಯಿಂದ ಇತ್ತು ಅಂತಂದ್ರೆ ಪ್ರಭಾವ ಬಿದ್ದೇ ಬೀಳ್ತದೆ. ಅತಿ ಭಾರ ವಾಹನ, ಅತಿ ಭಾರ ವಾಹನ ಹಿಂದೊಂದು ಬಂದಿತ್ತಲ್ಲ, ಅದಿ ಅತಿ ಅತಿ ಭಾರಾರೋಪಣ, ಅತಿ ಭಾರ ವಾಹನ, ಅತಿ ಭಾರಾರೋಪಣ. ಇಲ್ಲಿ ಅತಿ ಭಾರ ವಾಹನ ಅಂದರೆ ಲೋಭಕ್ಕೆ ವಶಭೂತನಾಗಿ ಇತರರ ಮೇಲೆ ನ್ಯಾಯ ನೀತಿಗಿಂತ ಹೆಚ್ಚು ಭಾರವನ್ನು ಹೋರಿಸುವುದು. ಅಂದರೆ ಟ್ಯಾಕ್ಸು, ಟ್ಯಾಕ್ಸ್ ಹೆಚ್ಚು ಮಾಡೋದು, ಕಮಿಷನ್ ಹೆಚ್ಚು ಮಾಡೋದು, ಟ್ಯಾಕ್ಸ್ ಹೆಚ್ಚು ಮಾಡೋದು, ನ್ಯಾಯ ನೀತಿಯ ಒಂದು ರೀತಿಯಲ್ಲಿ ಎಷ್ಟು ಕಮಿಷನ್ ತಗೋಬೇಕೋ ಅಷ್ಟನ್ನು ತಗೊಳ್ಳದೆ ಕಮಿಷನ್ ಹೆಚ್ಚು ಬೀಳೋದು. ಹಾ, ಇದು ವೃತ್ತಿಕರಲ್ಲಿ ಇಂಥ ಲಕ್ಷಣಗಳು ಇರುವುದಿಲ್ಲ. ಇನ್ನು ಗುಣವೃತ್ತಗಳು, ಟೈಮ್ ಏನಾಗಿದೆ, ಹಿಂದೈತೆ ಮುಂದೈತೆ, ಗಡಿಯಾರ ಹಿಂದಿದೆ ಮುಂದಿದೆ ಗೊತ್ತಾಗೋದು. ಐದಕ್ಕೆ ಏನ್ ಮಾಡೋಣ, ತಗೊಳ್ಳೋಣ ಒಂದ್ ಐದು ನಿಮಿಷ. ಗುಣವೃತ್ತ ಒಂದಾಗಲಿ, ಗುಣವೃತ್ತಗಳು ಯಾವವು, ಇವುಗಳೆಷ್ಟಿವೆ, ಅನುವೃತ್ತಗಳ ವೃದ್ಧಿಯಲ್ಲಿ ಸಹಾಯಕವಾಗುವವುಗಳೇ ಗುಣವೃತ್ತಗಳು, ಇವುಗಳು ಮೂರು ಇವೆ. ಅಣುವೃತ್ತಗಳಿಗೆ ಸಹಾಯಕವಾಗುವಂತಹ ವೃತ್ತಗಳಿಗೆ ನಾವು ಗುಣವೃತ್ತ ಅಂತಂತೀವಿ. ಅಣುವೃತ್ತಗಳ ಪುಷ್ಟಿಗಾಗಿ ಇರುವಂತಹ ವೃತ್ತಗಳೇ ಗುಣವೃತ್ತಗಳು, ಗುಣವನ್ನು ಹೆಚ್ಚಿಸುವಂತವುಗಳು. ಐದು ಅಣುವೃತ್ತಗಳು ಇವೇ ಆತ್ಮನ ನಿಜವಾದ ಗುಣಗಳು. ಈ ಗುಣಗಳನ್ನು, ಐದು ಗುಣಗಳನ್ನು, ಐದು ಅಣುವೃತ್ತಗಳನ್ನು ಹೆಚ್ಚಿಸುವುದಕ್ಕಾಗಿ ಈ ಮೂರು ಗುಣವೃತ್ತಗಳು ಸಹಾಯಕವಾಗ್ತವೆ. ಆದ್ದರಿಂದ ಇವುಗಳು ಕೂಡ ಗುಣವೃತ್ತಗಳು, ಗುಣಗಳಿಗೆ ಸಹಾಯಕವಾಗುವುದರಿಂದ ಗುಣವೃತ್ತಗಳು. ಅಣುವೃತ್ತಗಳು ಗುಣವೃತ್ತಗಳು, ಅಣುವೃತ್ತಗಳೇ ಗುಣವೃತ್ತಗಳು. ಆ ಗುಣವೃತ್ತಗಳಿಗೆ ಸಹಾಯವಾಗುವುದರಿಂದ ಇವುಗಳ ಹೆಸರು ಗುಣವೃತ್ತಗಳು. ಅವು ಮೂರು ಇವೆ: ದಿಗ್ವೃತ, ದೇಶವೃತ, ಅನರ್ಥ ದಂಡ ವಿರತಿವೃತ. ಸೂಕ್ಷ್ಮ ಪಾಪಗಳಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಹತ್ತು ದಿಕ್ಕುಗಳಲ್ಲೂ ಗಡಿರೇಖೆ ಹಾಕಿಕೊಂಡು ಅದರ ಹೊರಗೆ ಹೋಗದಿರುವುದು ಇದು ದಿಗ್ವೃತ. ಹತ್ತು ದಿಕ್ಕುಗಳಲ್ಲಿ, ಹತ್ತು ದಿಕ್ಕುಗಳು ಯಾವ್ಯಾವು? ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ವಿದಿಕ್ಕುಗಳು ನಾಲ್ಕು: ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ, ಊರ್ಧ್ವ ಮತ್ತು ಅಧೋ. ಈ ತರ ಅವು ಎಂಟು, ಇವು ಎರಡು. ಹತ್ತು ದಿಕ್ಕುಗಳಿವೆ. ಹತ್ತು ದಿಕ್ಕುಗಳಲ್ಲಿ ಹೋಗು ಬರುವ ಮರ್ಯಾದೆಯನ್ನು ಆಜೀವನ ಪರ್ಯಂತ ಮಾಡಿಕೊಳ್ಳುವುದು, ದೊಡ್ಡದಾದ ಒಂದು ಸೀಮೆಯನ್ನು ಹೊಂದಿ ಆಜೀವನ ಪರ್ಯಂತ ಈ ಸೀಮಾದೊಳಗೆ ನಾವು ಇದ್ದುಕೊಂಡು ನಮ್ಮ ವ್ಯವಸಾಯ ವ್ಯಾಪಾರ ಉದ್ಯೋಗವನ್ನು ಹೋಗಿ ಬರುವುದನ್ನ ಮಾಡ್ತೀವಿ ಅಂತಕ್ಕಂತಹ ಒಂದು ಸೀಮಾ ಮರ್ಯಾದೆ ದೇಶದ ಅಪೇಕ್ಷೆಯಿಂದಾಗಲಿ ಅಥವಾ ಮತ್ತಿನ್ನಿತರ ಯಾವುದೇ ಒಂದು ಅಪೇಕ್ಷೆಯಿಂದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ 10 ದಿಕ್ಕುಗಳಲ್ಲಿ ಈ ಸೀಮೆಯನ್ನು ಹಾಕಿಕೊಳ್ಳುವುದಕ್ಕೆ ದಿಗ್ವ್ರತ ಅಂತಾರೆ. ದಿಗ್ವ್ರತ ಸೂಕ್ಷ್ಮ ಪಾಪಗಳಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ 10 ದಿಕ್ಕುಗಳಲ್ಲೂ ಗಡಿರೇಖೆಯನ್ನು ಹಾಕಿಕೊಳ್ಳುವುದು. ಗಡಿರೇಖೆ, ನಾವು ಭಾರತವನ್ನು ಬಿಟ್ಟು ಪರದೇಶದಲ್ಲಿ ಹೋಗುವುದಿಲ್ಲ, ಗಡಿರೇಖೆ ಆಯಿತು. ಭಾರತ ಗಡಿ, ಭಾರತ ಗಡಿಯನ್ನು ದಾಟಿ ವ್ಯಾಪಾರಕ್ಕಾಗಿ ಉದ್ಯೋಗಕ್ಕಾಗಿ ಈ ಒಂದು ಉದ್ದೇಶದಿಂದ ನಾವು ಹೋಗುವುದಿಲ್ಲ ಅನ್ನುವಂಥ ಮರ್ಯಾದೆ ಇದು ದಿಗ್ವ್ರತ. ಯಾವ ಉದ್ದೇಶದಿಂದ? ಉದ್ದೇಶ ಮುಖ್ಯ, ವ್ಯಾಪಾರ ಉದ್ಯೋಗ ಮೊದಲಾದರ ಉದ್ದೇಶದಿಂದ. ಇನ್ನು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಪರಿಸ್ಥಿತಿ ಬಂತು, ಅಮೆರಿಕಾಕ್ಕೆ ಹೋಗುವಂತಹ ಸಂದರ್ಭ ಬಂತು, ಯಾಕೆ ನಮ್ಮ ಪರಿವಾರದವರು ಅಲ್ಲಿ ಅವರು ಇದ್ದಾರೆ, ಅವರದ್ದೇನೋ ಬಹಳ ಗಂಭೀರ ಪರಿಸ್ಥಿತಿ ಇದೆ, ಏನೋ ಬಹಳ ಅಜಾರಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಅಂತಹ ಪರಿಸ್ಥಿತಿಯಲ್ಲಿ ಹೋಗುವ ಪ್ರಸಂಗ ಬಂತು, ಹೋಗಬೇಕು ಹೋಗಬಾರದು? ಹೋಗಬಾರದು. ಯಾಕೆ? ಅದೇನು ಉದ್ಯೋಗೋ ವ್ಯವಸಾಯೋ ವ್ಯಾಪಾರೋ ಹಿಂಸೆ ಆಗ್ತದೋ ಏನೋ, ಆ ತರದಲ್ಲಿ ಹೋಗಬಹುದು. ಯಾವುದೇ ಒಂದು ಧರ್ಮದ ದೃಷ್ಟಿಕೋನದಿಂದ ಹೋಗಬಹುದು, ಧಾರ್ಮಿಕ ಕಾರ್ಯದೃಷ್ಟಿಯಿಂದ, ಅಥವಾ ನಮ್ಮ ಪರಿವಾರದವರು ಯಾರಾದರೂ ಅಲ್ಲಿ ಏನಾದರೂ ಪರಿಸ್ಥಿತಿ ಬಂತು ಅಂತಂದ್ರೆ ಅಂಥ ಕಾರ್ಯದಿಂದ ಏನೋ ಹೋಗಬಹುದು. ಆದರೆ ಕೇವಲ ವ್ಯಾಪಾರ ಉದ್ಯೋಗ ವ್ಯವಸಾಯ ಕೊಡುವುದು ತಗೊಳ್ಳುವುದು, ಅಲ್ಲಿಂದ ಮಾಲ ಇಲ್ಲಿ ಇಲ್ಲಿಂದ ಮಾಲ ಅಲ್ಲಿ ಮಾಡುವಂತ ಒಂದು ಉದ್ದೇಶದಿಂದ ಹೋಗಲಿಕ್ಕೆ ಬರಲ್ಲ, ಬರಲಿಕ್ಕೂ ಬರಲ್ಲ, ಅಲ್ಲಿಂದ ತರ್ಸ್ಕೊಳ್ಲಿಕ್ಕೂ ಬರಲ್ಲ ಮಾಲವನ್ನು, ಮತ್ತೆ ಇಲ್ಲಿಂದ ಅಲ್ಲಿ ಕಳಿಸ್ಲಿಕ್ಕೂ ಬರಲ್ಲ. ಯಾವುದೇ ವ್ಯಾಪಾರದ ವಸ್ತು ಅಮೆರಿಕಾದ ಪೆನ್ ತರ್ಸನು, ಇಲ್ಲಿ ವ್ಯವಸಾಯ ಮಾಡೋನು, ವ್ಯಾಪಾರ ಮಾಡೋನು, ಉದ್ಯೋಗ ಮಾಡೋನು, ಒಂದು ಅಂಗಡಿ ತೆಗೆಯನು, ಆ ಅಂಗಡಿಯಲ್ಲಿ ಎಲ್ಲ ವಿದೇಶಿ ಮಾಲ್ ಇಡೋದು, ಚೈನಾ ಕಂಪನಿದು, ಜಪಾನಿ ಕಂಪನಿದು, ಅಮೆರಿಕಾ ಕಂಪನಿದು, ಇಂಗ್ಲೆಂಡ್ದು, ಎಲ್ಲ ಕಡೆ ತರಿಸೋದು, ವ್ಯಾಪಾರ ಮಾಡೋದು, ಭಾರತದ ಸೀಮೆಯನ್ನು ಇಟ್ಕೊಳ್ಳೋದು, ಆಮೇಲೆ ವ್ಯಾಪಾರ ತೆಗೆಯೋದು, ಇದು ಬರಲ್ಲ. ಭಾರತದಲ್ಲಿಯ ವಸ್ತುಗಳನ್ನು ಎಲ್ಲಿಂದ ತರಿಸ್ಕೊಂಡ್ರು ಅಷ್ಟೇ ತರಿಸ್ಕೊಳ್ಬಹುದು, ವ್ಯಾಪಾರ ಮಾಡಬಹುದು. ಆದರೆ ಯಾವ ಸೀಮೆಯನ್ನು ಇಟ್ಟುಕೊಂಡಿದ್ದೀರಿ ಅದರ ಹೊರಗಿನ ಮಾಲನ್ನು ತರಿಸ್ಕೊಳ್ಳಿಕ್ಕೆ ಬರಲ್ಲ. ಈ ತರ ಇದಕ್ಕೆ ಅನಂತರು ದಿಗ್ವ್ರತ, ಇದು ದಿಗ್ವ್ರತ. ಇನ್ನು ದೇಶವ್ರತ, ದಿಗ್ವ್ರತ ಏನಿದೆ ಅದು ದೊಡ್ಡ ಕ್ಷೇತ್ರ, ಒಮ್ಮೆ ಇಟ್ಕೊಂಡಿದ್ದೀವಿ, ಆ ಜೀವನ್ ಪರ್ಯಂತ ಇಟ್ಕೊಂಡಿದ್ದೀವಿ ಅದನ್ನು. ಆದರೆ ದೇಶವ್ರತವನ್ನ ಜೀವನ್ ಪರ್ಯಂತ ಅಲ್ಲ, ಪ್ರತಿನಿತ್ಯವೂ ಚೇಂಜ್ ಮಾಡಬಹುದು ಇದನ್ನು. ಇನ್ನು ನಾವು ಕರ್ನಾಟಕ ಬಿಟ್ಟು ಹೊರಗಡೆಗೆ ಎಲ್ಲೂ ವ್ಯಾಪಾರ ಉದ್ಯೋಗದ ನಿಮಿತ್ತದಿಂದ ಹೋಗುವುದಿಲ್ಲ, ಇವತ್ತಿನ ನಿಯಮ. ಆಮೇಲೆ ಮಹಾರಾಷ್ಟ್ರದಿಂದ ಏನನ್ನೂ ತರಿಸ್ಕೊಳ್ಳಿಕ್ಕೆ ನಡೆಯಲ್ಲ, ಮಹಾರಾಷ್ಟ್ರದಿಂದ ಬಂದಿರತಕ್ಕಂತಹ ವಸ್ತು ನಿಮಗೆ ನಡೆಯಲ್ಲ, ಇಲ್ಲಿಂದ ಅಲ್ಲಿ ನೀವು ವ್ಯಾಪಾರಕ್ಕಾಗಿ ಕಳಿಸಲಿಕ್ಕೆ ಬರಲ್ಲ, ಅಲ್ಲಿಂದ ಇಲ್ಲಿ ತರ್ಸ್ಕೋಕ್ ಬರಲ್ಲ, ಇವತ್ತಿನ ದಿನ ಇಲ್ಲಿಂದ ಮಾಲ ಅಲ್ಲಿ ಕಳಿಸ್ಲಿಕ್ಕೆ ಬರಲ್ಲ. ಇನ್ನು ಏನ್ ತಗೊಂಡ್ರು ಕೊಟ್ಟರು ಕರ್ನಾಟಕದಲ್ಲಿ ಮಾಡಬೇಕು. ಇದಕ್ಕಂತಾರೆ ದೇಶವ್ರತ. ಭಾರತ ದೇಶ, ಅದರೊಳಗೂ ಕರ್ನಾಟಕ, ಕರ್ನಾಟಕದ ಮರ್ಯಾದೆ ಇದು ದೇಶವ್ರತ, ಭಾರತದ ಮರ್ಯಾದೆ ಇದು ದಿಗ್ವ್ರತ. ದಿಗ್ವ್ರತದ ಒಳಗಿನ ಪ್ರದೇಶದಲ್ಲಿ ಮತ್ತೆ ಪುನಃ ಪ್ರತಿನಿತ್ಯ ಅಥವಾ ಕೆಲವು ದಿನಗಳವರೆಗೆ, ತಿಂಗಳವರೆಗೆ, 8 ದಿನದವರೆಗೆ ಈ ತರ ಅದರೊಳಗೆ ಮತ್ತು ಸೀಮೆಯನ್ನು ಚಿಕ್ಕದಾಗಿ ಮಾಡಿಕೊಳ್ಳುವುದು ಇದು ದೇಶವ್ರತ. ಮೇಲಿನ ದಿಗ್ವ್ರತಗಳಲ್ಲಿ ದಿನ, ಗಂಟೆ, ನಗರ, ಮೊಹಲ್ಲೆ, 4 ಮಾರ್ಗಗಳ ಕೊಡುವ ಸ್ಥಳ, ಕೂಡುವ ಸ್ಥಳ, 4 ಮಾರ್ಗಗಳ ಕೂಡುವ ಸ್ಥಳ ಇತ್ಯಾದಿಗಳ ಗಡಿ ಹಾಕಿಕೊಳ್ಳುವುದು ಇದು ದೇಶವ್ರತವೆನಿಸುತ್ತದೆ. ಗಂಟೆ ಲೆಕ್ಕಲೇನೂ ತಗೋಬಹುದು ಇದನ್ನು, ದಿನದ ಲೆಕ್ಕಲೇ ತಗೋಬಹುದು, ಅಥವಾ ಯಾವುದೇ ನಗರ ಅಥವಾ ಗಲ್ಲಿ ಇಂಥ ಮರ್ಯಾದೆಯನ್ನು ಹಾಕಿಕೊಳ್ಳಬಹುದು. ಯಾವ ತರ ಸಾಧ್ಯವಿದೆ ನೋಡಿಕೊಂಡು ಆ ನಿಯಮವನ್ನು ಪ್ರತಿನಿತ್ಯ ತಗೊಳ್ಳದಿರುತ್ತದೆ. ಅದೇನು ಆಜೀವನಲ್ಲ ಮತ್ತು ಅದೇನು ಕಾಯಂ ತಗೊಳ್ಳುವಂತಹ ವೃತ ಅಲ್ಲ. ಅನರ್ಥ ದಂಡ ವಿರತಿ ವೃತ ಇದೇನು ನಿಷ್ಪ್ರಯೋಜನವಾದ ಪಾಪ ಕಾರ್ಯಗಳಿಂದ ವಿರಕ್ತನಾಗುವುದು. ನಿಷ್ಪ್ರಯೋಜನವಾದ ಪಾಪ ಕಾರ್ಯಗಳಿಂದ ಬಹಳ ಒಳ್ಳೆಯ ವೃತ ಇದು. ಇದು ಪ್ರತಿಯೊಬ್ಬರೂ ಮಾಡಬೇಕು, ಪ್ರತಿಮಾಧಾರಿ ಇರಲಿ ಅಥವಾ ಇರದೇ ಇರಲಿ. ನಿಷ್ಪ್ರಯೋಜನ ಕಾರ್ಯಗಳನ್ನು ಮಾಡುವಾಗ ಬಹಳ ಪಾಪ ಆಗ್ತದೆ, ಬಹಳ ಹಿಂಸೆ ಆಗ್ತದೆ. ಉದಾಹರಣೆಗೆ ಸ್ನಾನ ಮಾಡ್ತಾ ಇದ್ದೀರಿ, ಹೆಚ್ಚು ನೀರನ್ನು ಬಳಸಿಕೊಂಡು ಮಾಡ್ತಾ ಇದ್ದೀರಿ ಅನಾವಶ್ಯಕವಾಗಿ. ಯಾಕೆ? ಆರಾಮ ಅನಿಸ್ಕೀತಿ ಸ್ವಲ್ಪ. ಅನರ್ಥದು ಮೈ ಸ್ವಚ್ಛ ಆಗಬೇಕು ಅನ್ನುವುದಕ್ಕೆ ಎಷ್ಟು ಜಲ ನೀರು ಬೇಕು, ಎಷ್ಟು ಬೇಕು ಅಷ್ಟು ಬೇಕು. ಆದರೆ ಸ್ವಲ್ಪ ಆರಾಮ ಅನಿಸ್ಕೀತಿ, ಹಂಗ ನೀರು ಹಾಕೋದು ಕೂತ್ಕೊಂಡಿದ್ದೀರಿ. ಇದು ಏನಾಯ್ತು? ಅನರ್ಥ ದಂಡ ಪಾಪ. ಇದನ್ನು ನಿಲ್ಲಿಸಬಹುದಲ್ಲ. ಇದನ್ನು ನಿಲ್ಲಿಸಿದ್ರೂ ಕೂಡ ಇದು ಒಂದು ದೊಡ್ಡ ಧರ್ಮ, ಅಹಿಂಸಾ ಧರ್ಮ. ಜೀವೋರ್ ಜೀನಿಯದು ಇದು ಜೈನ ಧರ್ಮ, ಅಹಿಂಸಾ ಪರಮೋ ಧರ್ಮ. ಮಹಾವೀರ ಜಯಂತಿ ಬರೋದು, ಭಗವಂತರ ಪೂಜಾ ಮಾಡೋದು, ಮಹಾವೀರ ಭಗವಾನ್ ಕಿ ಜಯ, ಅಹಿಂಸಾ ಪರಮೋ ಧರ್ಮ ಕಿ ಜಯ, ಮನೆಯಾಗ ಹೋಗಿ ಆರಾಮದಿಂದ ಝಳಕ ಮಾಡೋದು. ಬಹಳ ಧನಿಕ ಆಯ್ತು, ಮತ್ತೆ ಏನ್ ಮಾಡೋದ, ಜರ ನೀರು ಜಾಸ್ತಿನ ಹಾಕೊಳ್ದು ಎರಡು ನಾಲ್ಕೈದು ಕೊಡ, ಬ್ಯಾಸ್ಯಾಗ ಬರ್ತೈತಿ ಅಲ್ಲ, ಅದು ಬ್ಯಾಸ್ಯಾಗ ಒಂದ್ ನಾಲ್ಕು ಕೊಡ, ಹೆಚ್ಚು ನೀರು ಸುರ್ಕೊಳ್ಳೋದು ಮೈ ಮೇಲೆ. ಆತರ ಅಲ್ಲ. ಅನರ್ಥವಾದ ಪಾಪ ಎಲ್ಲಿ ಆಗ್ತದೆ, ಯಾವ್ದ್ರೊಳಗೆ ಆಗ್ತದೆ, ಹೇಗೆ ಆಗ್ತದೆ, ಎಂತ ಆಗ್ತದೆ, ಅದನ್ನೆಲ್ಲ ವಿಚಾರ ಮಾಡಿ ಎಷ್ಟು ಬೇಕೋ ಅಷ್ಟಾಗಿರಬೇಕು. ಹೆಚ್ಚಿನ ಜೀವಹಿಂಸೆ ಆಗಿರಬಾರದ ಹಾಗೆ ಕಾರ್ಯಗಳನ್ನು ಮಾಡುವುದು ಇದು ಅನರ್ಥ ದಂಡ ತ್ಯಾಗ ವೃತ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಹಿಂಸಾ ಅಹಿಂಸಾದ ಬಗ್ಗೆ ವಿಚಾರ ಮಾಡಬೇಕು. ಟೈಮ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಡಿ ಆ ಕಡೆ ಕಡೆ ಓಡಿಸ್ಕೊಂಡು ಬರೋದು, ಯಾಕೆ ಮನಸ್ಸು ಹತ್ತುವತ್ತು ಮನ್ಯಾಗ ಜರ ಗಾಡಿ ಹಾಂಗ ಸುತ್ತ ಹಾಕೊಂಡು ತಿರುಗಾಡಕ್ ಹೋಗೋದ್ರೆ ಕಾಲದ ನಡಿಗೆಂದು ಹೋಗಬಹುದಲ್ಲ. ಆರೋಗ್ಯ ಬೇಕು, ಒಳ್ಳೇದನ್ಸ್ಬೇಕು, ಶರೀರ ಸ್ವಲ್ಪ ಫ್ರೀ ಆಗಬೇಕು ಅಂತಂದ್ರೆ ನಡ್ಕೊಂಡು ಹೋಗಬಹುದು. ಗಾಡಿ ಎಂದ ಯಾಕೆ ಹೋಗೋದು? ಇಲ್ಲ, ಸಾವುಕಾರ ಇದೇನಿ ಮತ್ತೆ ಎಲ್ಲರಿಗೂ ಗಾಡಿ ಕಾಣಕ್ಬೇಡ. ಸಾವುಕಾರ ಗಾಡಿ ತಗೊಂಡು ಓಡಾಡ್ಕದಪ್ಪ, ಗಲ್ಯಾಗ ಕಾಣಕ್ಬೇಡ. ಅನರ್ಥ ದಂಡ ವಿರತಿ ವೃತ. ಅನರ್ಥ ದಂಡ ಅಂದ್ರೆ ಅನರ್ಥವಾಗಿ ಆಗುವಂತಹ ಪಾಪ, ಜೀವ ಹಿಂಸೆ ಹಾನಿ. ನಿಷ್ಪ್ರಯೋಜನವಾದ ಪಾಪ ಕಾರ್ಯಗಳಿಂದ ವಿರಕ್ತನಾಗುವುದು. ಇದರ ಐದು ಭೇದಗಳಾವುವೆಂದರೆ, ಇದಕ್ಕೆ ಐದು ಭೇದಗಳಿವೆ. ಒಂದು ಪಾಪೋಪದೇಶ, ಎರಡು ಹಿಂಸಾದಾನ, ಮೂರು ಅಪಧ್ಯಾನ, ನಾಲ್ಕು ಪ್ರಮಾದಚರ್ಯ, ಐದು ದುಶ್ರುತಿ. ಐದು ಪಾಪಗಳು, ಅನರ್ಥ ದಂಡಗಳು. ಪಾಪೋಪದೇಶ ನಾಳೆ ತಗೊಳ್ಳೋಣ, ಇದನ್ನು ನಡೆಯಿರಿ, ಟೈಮ್ ಆಗಿದೆ.